హయగ్రీవం చిదానంద విగ్రహం సదనుగ్రహం దశగ్రీవచ్చుదం శాపాన్ మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవాక్తరంగాయ మధ్వదుగ్ధాభయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సద్వనిష్టం వరిష్టం సకలసుజనశిష్టం నిత్యనిర్ధూతకష్టం భయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాచ్యుతానంతలీలాగోపాలపాలితాం విద్యాపయోనిధీన్ వందే బ్రహ్మ విద్యా గురుం నమః. బ్రహ్మచర్య హరిప్రీతి సువిద్యావాదశాలిన ఇష్టదాం కష్టహత్రోన్న విద్యామాన్యాన్ మునీన్ నమః. వాజరాజ పదద్వంద్వ వారిజా సప్తమానసాన్ విశ్వప్రియ గురూన్ వందే మందోహం ధీమి శుద్ధయే. సత్యం సత్యం పునఃసత్యం విష్ణుతీర్థ ప్రసాదతః సర్వే కామా భవంతేవ శుభతో బింబసన్నిధౌ. చింతామణిం చ భక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధి సంపత్ప్రదాయకం విజ్ఞాన విమలం శాంతం విజయాఖ్యగురుం భజే. శ్రీగురుభ్యో నమః. హరి ఓం. జలజ్యేష్ఠ నిభాకారం జగదీశపదాశ్రయం జగదీతల విఖ్యాతం జగన్నాథగురుం భజే. హరికథామృతసార గురువర కరుణ దిందాపనితు కేళువె పరమ భగవద్ భక్త హృదనాదరది కేళువదు. ಜೀವನ ಪ್ರಕ್ರಿಯಾ ಸಂಧಿ ಅಂತ ಅಥವಾ ಪಿತೃಗಣ ವಿಚಾರ ಸಂಧಿ ಅಂತ ಬರ್ತಾ ಇದೆ. ಇಲ್ಲಿ ವಿಶೇಷವಾಗಿ ಪಿತೃಗಳ ವಿಚಾರ, ಪಿತೃಗಳ ಅಂತರ್ಯಾಮಿ ಭಗವಂತನ ವಿಶೇಷವಾಗಿರತಕ್ಕಂಥ ಉಪಾಸನ ಹೇಗೆ ಮಾಡಬೇಕು, ಮಾಡಲೇಬೇಕು, ಹೇಗೆ ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಂಡು ಇದರಲ್ಲಿ ನಾನಾ ರೀತಿಯಾಗಿರತಕ್ಕಂಥ ಒಂದು ಪ್ರಕರಣಗಳೆಲ್ಲ ಬರ್ತಾ ಇವೆ. ಅದನ್ನೆಲ್ಲ ಚೂರು ನೋಡಬೇಕಾದ ವಿಚಾರ. ಶ್ರಾದ್ದ ಅಂದರೆ ಏನು? ಶ್ರಾದ್ದದ ಬಗ್ಗೆ ಎಚ್ಚರವೇ ಇಲ್ಲದೆ ಶ್ರಾದ್ದ ಮಾಡಿದರೆ ಅದು ಶ್ರಾದ್ದ ಅಂತ ಕರೆಸಿಕೊಳ್ಳೋದಿಲ್ಲ. ಶ್ರದ್ಧೆಯ ದೀಯತೆ ಇತಿ, ಶ್ರದ್ಧೆಯಿಂದ ಕೊಡಲ್ಪಡುತ್ತೆ, ಆದ್ದರಿಂದ ಕೊಡತಾರಾದ್ದರಿಂದ ಶ್ರಾದ್ದ ಅಂತ ಹೇಳ್ತಾರೆ. ಇದರಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಪುರಂದರದಾಸರು ಒಂದು ಪದ ಮಾಡುತ್ತಾರೆ, ಯಾವ ಕರ್ಮವೋ ಇದು ಏನು ಕರ್ಮವೋ, ಅದು ಯಾವ ಕರ್ಮದಿಂದ ಮಾಡ್ತಾರೋ ಏನೋ, ಇದು ಏನು ಕರ್ಮ ಮಾಡುತ್ತಾರೋ ಏನೋ. ಸತ್ತವನು ಎತ್ತ ಹೋದ, ಸತ್ತವನು ತನ್ನ ಜನ್ಮಕ್ಕೆ ಹೋದ, ಸತ್ತವನು ಎತ್ತ ಹೋದ ಎಲ್ಲಿ ಹೋದ ಅಂದ್ರೆ ಸತ್ತವನು ತನ್ನ ಜನ್ಮಕ್ಕೆ ಹೋದ, ಯಾವ ಜನ್ಮಕ್ಕೆ ಕೊಡಬೇಕು ಅಲ್ಲಿ ಹೋಗಿದ್ದ. ಸತ್ತವನು ಉಣುವನೆಂದು ನಿತ್ಯ ಪಿಂಡವಿಕ್ಕುತ್ತಾರೆ, ಸತ್ತವರು ತಿಂತಾರೆ ಅಂತ ಪಿಂಡ ಕೊಡುತ್ತಾರೆ. ಇದು ಚೆನ್ನಾಗಿ ಮಾತುಗಳ ಅರ್ಥ ಮಾಡಿಕೋಬೇಕು ದಾಸರಾಯರದ್ದು. ಯಾಕೆ ಸತ್ತವನ್ನು ತಿಂಬಲ್ಲವ ಅಂದರೆ ತಪ್ಪಾಗಿ ತಳಕೊಂಡಿರ್ತಾರೆ. ಹೋದಂತ ಅಪ್ಪ ಅಮ್ಮಂದ್ರೇ ಶ್ರಾದ್ದದಲ್ಲಿ ಬರ್ತಾರೆ ಎಂಬ ಕಲ್ಪನೆ ಇದೆ, ಅದು ಸರಿಯಾದ ಕಲ್ಪನೆ ಅಲ್ಲ ಎಂಬುದನ್ನು ಚೆನ್ನಾಗಿ ಹೇಳಿಕೊಡ್ತಾರೆ. ಮತ್ತೆ ಅದು ಬರ್ತಾರೆ ಅಂದರೆ ಪಿತೃದೇವತೆಗಳಿದ್ದಾರೆ, ಪಿತೃದೇವತೆಗಳು ಅಂತಿದ್ದಾರೆ. ಆ ಪಿತೃದೇವತೆಗಳು ವಿಶೇಷವಾಗಿ ಶ್ರಾದ್ದ ಕಾಲದಲ್ಲಿ ಬರ್ತಾರೆ. ಪಿತೃದೇವತೆಗಳು ವಿಶೇಷವಾಗಿ ಏಳು ಗಣಗಳಿದ್ದಾರೆ, ಏಳು ಗಣಗಳಿದ್ದಾರೆ. ಆ ಏಳು ಗಣಗಳಲ್ಲಿ ಯಾರ್ಯಾರಿಗೆ ಯಾರ್ಯಾರು ಬರಬೇಕೆಂಬ ನಿಯಮವೂ ಅಲ್ಲಿದೆ. ಏನು ನಿಯಮ ಅಂದರೆ ಬ್ರಾಹ್ಮಣರಿಗೆ ಯಾರು ಬರ್ತಾರೆ, ವೈಶ್ಯರಿಗೆ ಯಾರು ಬರ್ತಾರೆ, ಪರ ಕ್ಷತ್ರಿಯರಿಗೆ ಯಾರು ಬರ್ತಾರೆ, ಶೂದ್ರರಿಗೆ ಯಾರು ಬರ್ತಾರೆ ಅಂತ ಇಲ್ಲಿ ಶೂದ್ರರಿಗೆ ಯಾರು ಬರ್ತಾರೆ ಅಂತ ಈ ರೀತಿಯಾಗಿರತಕ್ಕಂಥ ಚೂರು ಕಮ್ಮಿ ಮಾಡಿ, ಬಹಳ ಚೂರು ಕ್ರಮಗಳಿವೆ. ಬ್ರಾಹ್ಮಣರಿಗೆ ಯಾರು ಬರ್ತಾರೆ ಅಂದರೆ ಸುಕಾಲರು ಎಂಬ ಪಿತೃಗಳು ಆ ವರ್ಗ ಬರುತ್ತೆ. ಹರಿವಂಶದಲ್ಲಿ ಶ್ರಾದ್ದ ಕಲ್ಪದಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗಿದ್ದಾರೆ. ನಾವು ಅದನ್ನು ನೋಡೋಣ. ಹರಿವಂಶದಲ್ಲಿ ಬರತಕ್ಕಂಥ ಶ್ರಾದ್ದ ಕಲ್ಪ, ಅಲ್ಲಿ ಬರತಕ್ಕಂಥ ಪಿತೃಗಳ ವಿಚಾರ, ಅಲ್ಲೇನೇನು ಬರ್ತಾ ಇದೆ ಅದನ್ನೂ ನೋಡೋಣ. ಮತ್ತು ಇಲ್ಲಿ ಏನು ಹೇಳುತ್ತಾ ಇದ್ದಾರೆ ಇದನ್ನೂ ನೋಡೋಣ. ಒಟ್ಟಾರೆ ಪಿತೃಗಳ ವಿಚಾರ ಬಂದೇ ಬರ್ತಾ ಇದೆ. ಆವಾಗ ಪ್ರಶ್ನೆ, ಪಿತೃಗಳ ವಿಚಾರ ಪಕ್ಷಮಾಸದಲ್ಲಿ ಬಿಟ್ಟರೆ ಮಿಕ್ಕ ಕಾಲದಲ್ಲಿ ತಿಳ್ಕೋಬಾರ್ದಲ್ವಾ, ಹೇಳಬಾರ್ದಲ್ವಾ? ಗರುಡ ಪುರಾಣ ಪಕ್ಷಮಾಸದಲ್ಲಿ ಬಿಟ್ಟರೆ ಮತ್ತು ಮಾಮೂಲು ಪಕ್ಷಮಾಸಕ್ಕೆ ಮೊನ್ನೆನೂ ಸ್ವಲ್ಪ ರಿಪೇರ್ ಆಗಿ ಬಂದಿದೆ, ಸತ್ತ ಕಾಲಕ್ಕೆ ಮಾತ್ರ ಹೇಳಬೇಕು ಅಂತಿತ್ತು, ಅದು ಈಗ ಪಕ್ಷಮಾಸಕ್ಕೆ ಸ್ವಲ್ಪ ತಂದಿದ್ದಾರೆ. ಹೇಳ್ತಾರೆ ಗರುಡ ಪುರಾಣ ಭಗವಂತನ ವಾಕ್ಯ, ಅದು ಯಾವಾಗಾದರೂ ಕೇಳಬಹುದು, ಯಾವಾಗಾದರೂ ಕೇಳಬಹುದು, ಯಾವ ದೋಷ ಇಲ್ಲ. ಗರುಡ ಪುರಾಣ ಮಿಕ್ಕ ದಿವಸಗಳು ಕೇಳಿಬಿಟ್ರೆ ಏನಾಗುತ್ತೆ ಅಂದ್ರೆ ನಮ್ಮವರೇ ಹೋಗಿಬಿಡ್ತಾರೆ ಅಂತ, ಭಾವ ಏನು ಬೇಕಾಗಿಲ್ಲ, ಅಪಮೃತ್ಯು ಪರಿಹಾರ ಆಗಿ ಚೆನ್ನಾಗಿರ್ತಾರೆ. ಅದರಲ್ಲೂ ಅನೇಕ ಕಾಂಡಗಳು ಬರುತ್ತೆ. ಪ್ರೇತಕಾಂಡ ಅಂತ ಒಂದು ಬರ್ತಾ ಇದೆ. ಆ ಪ್ರೇತಕಾಂಡವನ್ನ ಸಾಮಾನ್ಯವಾಗಿ ಪಕ್ಷಮಾಸದಲ್ಲಿ ಅಥವಾ ಇನ್ನೊಂದು ಕಡೆ ಆ 10 ದಿನದಲ್ಲಿ ನಡೆಯಬೇಕಾದ ಕಾರ್ಯಕ್ರಮದ ವಿಚಾರವನ್ನು ಹೇಳ್ತಾ ಬರ್ತಾರೆ. ಅದು ಕೂಡ ಆ 10 ದಿನಗಳಲ್ಲಿ ಅಥವಾ ಪಕ್ಷಮಾಸದಲ್ಲೇ ಕೇಳಬೇಕೆಂಬ ನಿಯಮ ಇಲ್ಲ, ಯಾವಾಗ್ಲೂ ಕೇಳಬೇಕು, ಸದಾ ತಿಳ್ಕೊಂಡಿರಬೇಕು ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲೊಂದು ಪ್ರಶ್ನೆ ಬಂದಿತ್ತು, ನಮ್ಮವರು ಬರ್ತಾರೋ ಇಲ್ವೋ ಶ್ರಾದ್ದದಲ್ಲಿ? ಅದಕ್ಕೆ ಸಂಶಯಗಳು ಹೀಗೆ ಬರಬಹುದು. ಏನಂತ, ರಾಮಾಯಣ ಕಾಲದಲ್ಲಿ ಸೀತಾದೇವಿ ಶ್ರಾದ್ದಕ್ಕೆ ಅಡಿಗೆ ಮಾಡಿ ಬ್ರಾಹ್ಮಣರಿಗೆ ಬಡಿಸಲಿಕ್ಕೆ ಬರಲಿಲ್ಲ, ಲಕ್ಷ್ಮಣನ ಕೈಲಿ ಬಡಿಸಲಿಕ್ಕೆ ಹೇಳುತ್ತಾಳೆ. ಯಾಕೆ ಎಂದಾಗ ಉತ್ತರ ಕೊಡ್ತಾಳೆ, ನಮ್ಮ ಮಾವ ಬರ್ತಾರೆ, ಅಲ್ಲಿ ಮಾವ ಬರ್ತಾರೆ, ನನ್ನನ್ನ ಈ ಸ್ಥಿತಿಯಲ್ಲಿ ನೋಡಿದರೆ ಸೊಸೆ ಒಳ್ಳೆ ಉಡುಗೆ ತೊಡುಗೆ ಹಾಕೊಂಡು ನೋಡಿದವರು ಈ ತರ ನಾರ ವಸ್ತ್ರವನ್ನ ಉಟ್ಟು ನೋಡಿದರೆ ಅವರ ಮನಸ್ಸು ತುಂಬಾ ದುಃಖ ಆಗುತ್ತೆ, ಆದ ಕಾರಣ ನಾನು ಅವರ ಎದುರಿಗೆ ಬರಲ್ಲ ಎಂಬ ಮಾತು ಬರುತ್ತಲ್ಲ, ಅದನ್ನ ವಿಶೇಷವಾಗಿಟ್ಟುಕೊಂಡು ಚಿಂತನೆ. ಏನಂತ, ಅಲ್ಲಿ ದಶರಥ ಮಹಾರಾಜ ಶ್ರಾದ್ದ ಕಾಲಕ್ಕೆ ಬಂದ, ಆದ್ದರಿಂದ ನಮ್ಮ ಪಿತೃಗಳು ಹೋದವರೆಲ್ಲ ಇಲ್ಲಿ ಶ್ರಾದ್ದ ಕಾಲಕ್ಕೆ ಬರ್ತಾರೆ ಎಂಬ ವಾದ ಒಂದು. ಇನ್ನೊಂದೇನು ಅಂದರೆ, ಶಂತನು ಮಹಾರಾಜನಿಗೆ ಭೀಷ್ಮಾಚಾರ್ಯರು ಶ್ರಾದ್ದವನ್ನು ಮಾಡುವಾಗ ಶಂತನು ಮಹಾರಾಜ ದರ್ಭೆಗಳಿಂದ ತನ್ನ ಕೈಯನ್ನು ಮೇಲಕ್ಕೆ ತಂದ, ಕೈಯಲ್ಲಿ ಕೊಡು ಪಿಂಡವನ್ನ, ನಾನು ಕೊಡಲ್ಲ, ಈ ಯುಗದ ಧರ್ಮ ಪ್ರಕಾರ ದರ್ಭೆಗಳಲ್ಲೇ ಇಡಬೇಕು ಅಂತ ಅವರು ಕೈಯಲ್ಲಿ ಕೊಡದೆ ಕಳೆಗೆ ಇಟ್ಟದ್ದಕ್ಕೆ ಮೆಚ್ಚಿ ದರ್ಶನ ಕೊಟ್ರು. ಸರಿ, ಅದನ್ನು ಬಳಸಿಕೊಳ್ಳೋದು ಹೇಗೆ ಅಂದರೆ, ಅಲ್ಲೂ ಶಂತನು ಮಹಾರಾಜ ಅಪ್ಪ ಸತ್ತು ಹೋದವ ಬಂದಿದ್ದ, ಆದ ಕಾರಣ ನಮ್ಮವರು ಸೂಕ್ಷ್ಮ ರೂಪದಿಂದ ಬರ್ತಾರೆ ಎಂಬ ಕಲ್ಪನೆಗೆ ಅವಕಾಶಗಳು ಮಾಡಿಕೊಂಡಿದ್ದಾರೆ. ಆದರೆ ಅಲ್ಲಿ ನೋಡಬೇಕಾಗಿದ್ದು, ಪ್ರತಿ ಸಲ ಶಂತನು ಮಹಾರಾಜ ಬಂದು ಕೈ ಇಟ್ಟಿದ್ದಾ ಇದ್ದನ, ದರ್ಶನ ಕೊಡತಾ ಇದ್ದನ. ಅದರಲ್ಲಿ ಹೇಳುತ್ತಾರೆ ದಶರಥ ಮಹಾರಾಜ ಅಥವಾ ಶಂತನು ಮಹಾರಾಜ ಇವರೆಲ್ಲ ದೇವತೆಗಳು, ದೇವತೆಗಳು ಶ್ರಾದ್ದದಲ್ಲಿ ತಮ್ಮವರಿಗೆ ಒಂದು ರೂಪದಿಂದ ಬಂದು ದರ್ಶನ ಕೊಡುವುದರಲ್ಲಿ ಏನೂ ಅಡ್ಡಿ ಇಲ್ಲ. ದೇವತೆಗಳು ಹಾಗೆ ಬಂದ್ರು ಅಂತ ನಮ್ಮವರೂ ಬರ್ತಾರೆ ಎಂಬ ಕಲ್ಪನೆ ಸರಿಯಲ್ಲ. ಯಾಕೆ, ನಮ್ಮವರು ದೇವತೆಗಳಲ್ಲ, ಸಾಂಶರಲ್ಲ. ಸಾಂಶರಾದವರು ಏಕಕಾಲದಲ್ಲಿ ಅನೇಕ ರೂಪಗಳಿಂದ ಅನೇಕ ಕಡೆ ಬರಲಿಕ್ಕೆ ಅವಕಾಶ ಇದೆ, ನಿರಂಶರಾದವರು ಎಂದು ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಹೇಳಿದಾಗ ಹರಿಕಥಾಮೃತ ಸಾರದಲ್ಲಿ ಬರುವಂತಹ ಒಂದು ಪದ್ಯವನ್ನ ಇದಕ್ಕೆ ಯಾವುದಕ್ಕೆ ನಮ್ಮವರಿಲ್ಲಿ ಬರ್ತಾರೆ ಎಂಬುದಕ್ಕೆ ಕೆಲವರು ಹೇಳುತ್ತಾರೆ. ಏನದು ಅಂದರೆ, ಜಾಗರ ಸ್ವಪ್ನಗಳು ವರಭೋಗಿಶಯನನು ಬಹುಪ್ರಕಾರ ವಿಭಾಗಗೈಸಿ ನಿರಂಶ ಜೀವರ ಚಿಚ್ಚರೀರವನು ಭೋಗವಿತ್ತು ಸುಷುಪ್ತಿಕಾರದಿ ಸಾಗರವ ನದಿಗೂಡುವಂತೆ ವಿಯೋಗರಹಿಸನು ಅಂಶಗಳನ್ನು ಏಕತ್ರ ಎಯ್ದಿಸುವ ಅಂತ ಹೇಳುತ್ತಾರೆ. ಅಲ್ಲಿ ದೇವರು ನಿರಂಶರಾದ ಜೀವರನ್ನ ಭಾಗ ಭಾಗ ಮಾಡುತ್ತಾನೆ. ಅದು ತಗೊಂಡು ಏನು ಮಾಡುತ್ತಾರೆ, ಇಲ್ಲೂ ಕೂಡ ನಮ್ಮವರು ನಿರಂಶರೇ ಆಗಿದ್ರೂ ಕೂಡ ದೇವ ಶ್ರಾದ್ದ ಕಾಲಕ್ಕೆ ಅವರ ಅಂಶ ತುಂಡು ಚೂರು ಮಾಡಿ ಶ್ರಾದ್ದದಲ್ಲಿ ತರುತ್ತಾನೆ ಎಂಬ ಕಲ್ಪನೆಯೂ ಕೆಲವರಿಗಿದೆ. ಕೇಳಿದ್ದೆ, ಬಾಯಿಂದ ಕೇಳಿದ್ದೆ, ಕೆಲವರಿಗೆಲ್ಲ ಇದೆ ಆ ಕಲ್ಪನೆ. ಸರಿಯಾದ ಸರ್ವಥ ಸರಿಯಲ್ಲ. ಆ ಪದ್ಯ ಹೊರಟದ್ದೆಲ್ಲಿಗೆ ಅಂದರೆ, ನಿರಂಶ ಜೀವರ ಚಿಚ್ಚರೀರವನು ವಿಭಾಗಗೈಸಿ ಅಂದ್ರೆ ಹೇಗೆ ಅಲ್ಲಿ ಹೇಳುತ್ತಾರೆ. ಜೀವ ಒಳಗೆಲ್ಲೋ ಇದ್ದಾನೆ, ಸ್ವರೂಪ ದೇಹ, ಅದರ ಮೇಲೆ ಲಿಂಗ ದೇಹ, ಅದರ ಮೇಲೆ ಅನಿರುದ್ಧ ದೇಹ, ಅದರ ಮೇಲೆ ಸ್ಥೂಲ ದೇಹ. ಇವನ ಪ್ರಕಾಶ ಎಚ್ಚರ ಕಾಲದಲ್ಲಿ ಇಡೀ ಶರೀರದಲ್ಲಿ ವ್ಯಾಪಿಸುತ್ತೆ. ವ್ಯಾಪಿಸಬೇಕು ಅಂತ ಹೇಳಿದರೆ ಒಂದು ಬಲ್ಬ್ ಒಳಗೆ ಬೆಳಗಿದ್ರೆ ಎಲ್ಲಾ ಕಡೆ ಗುಂಡಾಗಿ ಬೆಳಕು ಬಂದಂತೆ ಆ ಥರ ಬರುತ್ತೋ, ಹಾಗಾದರೆ ಜೀವನ ಪ್ರಕಾಶ ಹೊರಗೆ ಬಂದು ಈ ಶರೀರದಲ್ಲಿ ವ್ಯಾಪಿಸಿ ನಿಂತಿದೆ ಅಂದ್ರೆ ತಲೆಯಲ್ಲಿ ನಿಂತಿದೆ, ಭುಜದಲ್ಲಿ ಬಂದಿದೆ, ಭುಜಕ್ಕೂ ತಲೆಗೂ ಮಧ್ಯೆ ಗ್ಯಾಪ್ ಇದೆ, ಅಲ್ಲೂ ಬಂದಿದೆಯೋ ಪ್ರಕಾಶ? ಕೈಯಲ್ಲಿದೆ, ಭುಜದಲ್ಲಿದೆ, ಕೈಗೂ ಮತ್ತು ಈ ಭಾಗಕ್ಕೂ ಮಧ್ಯೆ ಅವಕಾಶಗಳಿದೆಯಲ್ಲ, ಅಂದ್ರೆ ಸ್ಪೇಸ್ ಇದೆ, ಅಲ್ಲೆಲ್ಲ ಜೀವನ ಪ್ರಕಾಶ ಗುಂಡಾಗಿ ವ್ಯಾಪಿಸಿದೆಯಾ ಅಂದ್ರೆ ಇಲ್ಲ. ವಿಭಾಗ ಗೈಸಿ ಎಲ್ಲ ಅವಯವಗಳಲ್ಲಿ ಜೀವನ ಪ್ರಕಾಶವನ್ನ ವಿಭಾಗ ಮಾಡಿ ವ್ಯಾಪಿಸುವಂತೆ ಮಾಡುತ್ತಾನೆ. ಮಾಡಿ ಇಲ್ಲ, ಜೀವ ಅಲ್ಲಿ ವಿಭಾಗದಿಂದ ಎಲ್ಲಾ ಕಡೆ ಇಲ್ಲ, ಈ ಮಧ್ಯೆ ಮಧ್ಯೆ ಸಂದುಬಂದಿಗಳಲ್ಲೂ ಜೀವ ಇದ್ದಾನೆ ಅಂದ್ರೆ ಅಲ್ಲಿ ನಡೆಯೋದೆಲ್ಲ ನಮಗೆ ಗೊತ್ತಾಗಬೇಕಾದೀತು, ಅದರಿಂದ ಜೀವ ಆಗಿಲ್ಲ. ಇಂಥ ಜೀವನನ್ನ ವ್ಯಾಪಿಸುವಂತೆ ಮಾಡಿ ಮತ್ತ ಸ್ವಪ್ನದಲ್ಲಿ ಸ್ವಪ್ನ ಕಾಲದಲ್ಲಿ ಈ ಪ್ರಕಾಶವನ್ನ ಸೆಳೆದು ಮನಸ್ಸಿಗೆ ಬರುವಂತೆ ಮಾಡಿ ಆ ಪ್ರಕಾಶವನ್ನ ಸುಷುಪ್ತಿ ಕಾಲದಲ್ಲಿ ಒಳಗೆ ಬರುವಂತೆ ಮಾಡುತ್ತಾನೆ. ಒಟ್ಟಾರೆ ಈ ಪ್ರಕಾಶ ಜೀವನ ನಿರಂಶನಾದ ಜೀವರ ಈ ಪ್ರಕಾಶ ಜೀವನನ್ನ ಬಿಟ್ಟು ಎಲ್ಲಿಗೂ ಹೋಗ್ಲಿಲ್ಲ, ಜೀವನದ್ದೇ ಅಲ್ಲೇ ಇದ್ದು ಒಳಗೂ ಹೊರಗೂ ಹೋಗಿ ಬರ್ತಾ ಇದೆ. ಅದು ಸರ್ವತ್ರ ವ್ಯಾಪ್ತ ಆಗದೆ ಭಾಗ ಭಾಗದಿಂದ, ಅಂದರೆ ಭಾಗ ಭಾಗದಿಂದ ಅಂದರೆ ಬಿಟ್ಟು ಹೋಗೋದಿಲ್ಲ. ಒಂದು ಪೈಪು, ಆ ಪೈಪಲ್ಲಿ ನೀರು ಬರ್ತಾ ಇದೆ, ಅದು ಏನಾಗಿದೆ, ಹತ್ತಾರು ಪೈಪ್ಗಳು ವೆಲ್ಡಿಂಗ್ ಮಾಡಿದೆ, ಕೆಳಗಿಟ್ಟ ನೀರು ಕಳಿಸಿದರೆ ಆ ನೀರು ಮಧ್ಯದಿಂದ ಬಂದದ್ದು, ಹತ್ತಾರು ಪೈಪ್ಗಳಲ್ಲೆಲ್ಲ ನೀರು ಬರುತ್ತೆ, ಆ ಪೈಪ್ಗಳ ಮಧ್ಯೆ ಇರುವ ಗ್ಯಾಪ್ ಅಲ್ಲಿ ನೀರು ಬರಲ್ಲ, ಹೌದಾನೆ? ಮತ್ತ ಪಂಪ್ ಆಫ್ ಮಾಡಿ ನೀರು ತೆಗೆದು ಬಿಟ್ರೆ ಆ ಪೈಪ್ಗಳಲ್ಲಿರುವ ನೀರೆಲ್ಲ ಮೂಲದ ಪೈಪ್ ಅಲ್ಲಿ ಬಂದು ಹೊರಟು ಹೋಗುತ್ತೆ. ಇಷ್ಟೇ ದೇವರು ಮಾಡೋದು. ಹಾಗಾದ್ರೆ ನೀರು ಆ ಮೇನ್ ಪೈಪ್ ಇಂದ ಮಿಕ್ಕ ಪೈಪ್ಗಳಿಗೆ ಹೋದಾಗ ಕನೆಕ್ಷನ್ ಇದ್ದೇ ಇದೆ, ಬಿಟ್ಟು ಹೋಗಿಲ್ಲ. ಅದರಿಂದ ನಿರಂಶ ಜೀವನ ಚಿಚ್ಚರೀರವನ ಭಾಗ ಮಾಡಿ ಎಲ್ಲೋ ತಗೊಂಡು ಹೋಗ್ತಾನೆ ಎಂಬುದು ಸುತರಾಂ ಸಾಧ್ಯವಿಲ್ಲ. ಅದಕ್ಕೆ ಕಲ್ಪನೆಗಳು ಬಹಳ ತಪ್ಪಾಗಿ ಬರ್ತಾ ಇದೆ. ತಪ್ಪು ಕಲ್ಪನೆಗಳನ್ನು ಸರಿ ಮಾಡಲಿಕ್ಕೆ ಹೊರಟದ್ದೇ ಶಾಸ್ತ್ರ. ಸತ್ತವರು ನಿರಂಶರಾದವರು ನಮಗೆ ಇಲ್ಲಿ ಬರ್ತಾರೆ ಎಂಬ ಭಾವನೆ ಬೇಡ. ಅದನ್ನ ಶ್ರಾದ್ದ ಕಲ್ಪ ಹರಿವಂಶದಲ್ಲಿ ಚೆನ್ನಾಗಿ ಹೇಳುತ್ತಾರೆ. ಅವರು ಎಲ್ಲೆಲ್ಲಿ ಇರ್ತಾರೆ, ಹೇಗಿರ್ತಾರೆ, ಅದನ್ನೆಲ್ಲ ವಿವರಣೆ ಮಾಡುತ್ತಾರೆ. ಅದರಿಂದ ಇಲ್ಲಿ ಯಾರಿಗೆ ನಾವು ಕೊಡುವುದು ಅಂದರೆ ನಮ್ಮವರಿಗೆ ಕೊಡಬೇಕು ಅಂತ ಪಿತೃದೇವತೆಗಳನ್ನು ಕರೀತೇವೆ. ಆ ದೇವತೆಗಳಿಗೆ ನಾವು ಅವರಿಗೆ ಕೊಡಬೇಕಾದ್ದನ್ನ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಿ ನಮ್ಮವರು ಎಲ್ಲಿದ್ರೆ ಅಲ್ಲಿಗೆ ಅದನ್ನ ತಲುಪಿಸ್ತಾರೆ. ಇಷ್ಟೇ ವ್ಯವಸ್ಥೆ ಅಷ್ಟೇ ಹೊರತು ನಮ್ಮವರೇ ಇಲ್ಲಿ ಬಂದು ಸಾಕ್ಷಾತ್ತಾಗಿ ಪಿಂಡ ಪ್ರದಾನಾದಿಗಳನ್ನ ತಗೊಳ್ತಾರೆ ಅಂತ ಎಂದು ತಿಳಿಯಬೇಡಿ. ಹಾಗೆ ತಿಳಿದೇ ಬಹಳ ಜನ ಮಾಡ್ತಾ ಇರ್ತಾರೆ. ಪಿಂಡಕ್ಕೆ ನಮಸ್ಕಾರ ಮಾಡಿ ಅಂತ ಕರೆದಾಗ ಆ ಪಿಂಡದಲ್ಲಿ ನಮ್ಮಪ್ಪ ಬಂದು ಕೂತ ಅಂತಲೇ ನಮಸ್ಕಾರ ಮಾಡುತ್ತಾರೆ, ಹೌದಾ ಅಲ್ವಾ? ಇನ್ನ ಹಾಗೆ ಮಾಡುತ್ತಾರೆ ಎಂಬುದಕ್ಕೆ ಒಂದು ಪ್ರಶ್ನೆ ಕೂಡ ಪೂರಕ. ಏನು ಪೂರಕ ಅಂದರೆ, ಅಪ್ಪ ಇದ್ದಾನೆ, ಮಗನ ಶ್ರಾದ್ದ ಮಾಡಿದ, ಅಪ್ಪ ಮಗನ ಶ್ರಾದ್ದ ಮಾಡಿದ, ಅಥವಾ ಅಪ್ಪ ಇದ್ದಾನೆ ತನಕ್ಕಿಂತ ಚಿಕ್ಕವರ ಶ್ರಾದ್ದ ನಡೆಯುತ್ತಾ ಇದೆ, ಮಗನದ್ದೋ ಯಾರದ್ದೋ ಶ್ರಾದ್ದ ನಡೆಯುತ್ತಾ ಇದೆ, ಅಂಥ ಕಾಲಕ್ಕೆ ಆ ಪಿಂಡಕ್ಕೆ ನಮಸ್ಕಾರ ಮಾಡಬಹುದೋ ಇಲ್ಲವೋ ಅಂತ ದೊಡ್ಡ ಚರ್ಚೆ. ಅದರಲ್ಲಿ ಉತ್ತರ ಏನು ಅಂದರೆ, ಮೊದಲನೇ ಪಿಂಡದಲ್ಲಿ ನಿನ್ನ ಮಗ ಬಂದಿದ್ರೂ ಕೂಡ ಎರಡನೇ ಪಿಂಡದಲ್ಲಿ ನಿಮ್ಮಪ್ಪ ಬಂದಿರ್ತಾರಾದ್ದರಿಂದ ಮಿಕ್ಕ ಎರಡು ಪಿಂಡಕ್ಕೆ ನಮಸ್ಕಾರ ಮಾಡಿ. ಸತ್ಯ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅವರು ಚರ್ಚೆ ಇದು. ಮಿಕ್ಕ ಎರಡು ಪಿಂಡದಲ್ಲಿ ನಿಮಗಿಂತ ಅವರಕ್ಕಿಂತ ದೊಡ್ಡವರು ಬಂದಿರ್ತಾರಾದ್ದರಿಂದ ಆ ಎರಡು ಪಿಂಡಕ್ಕೆ ಮಾಡಿ, ಮೊದಲನೇ ಪಿಂಡದಲ್ಲಿ ನಿಮ್ಮ ಮಗ ಬಂದಿರುತ್ತಾನೆ ಅದಕ್ಕೆ ನಮಸ್ಕಾರ ಮಾಡಬಾರದು ಅಂತ ಒಂದು. ಇನ್ನ ಕೆಲವರು ಇಲ್ಲ, ಪಿಂಡದಲ್ಲಿ ನಾ ಮಾಡಿದರೆ ದೋಷ ಇಲ್ಲ ಅಂತ ಕೆಲವರು ನಿಮ್ಮ ಮಗನಿಗೆ ಅಲ್ಲಿ ಪಿಂಡ ಪ್ರದಾನ ಆಗ್ತಾ ಇದೆ ಆದ್ದರಿಂದ ನೀವು ಮಾಡಲೇಬಾರದು ಅಂತ. ಇಷ್ಟೆಲ್ಲ ಮಾಡಿದ ಮೇಲೆ ಅಲ್ಲಿ ನನ್ನ ಮಗ ಬರ್ತಾನಾ ಇಲ್ವಾ ಅಂತ ಡೌಟ್, ಬಂದ್ರೆ ಮಾಡಬೇಕಾ ಇಲ್ವಾ ಅಂತ ಸಂಶಯ. ಅವಾಗ ಹೇಳ್ತಾರೆ ಮಗ ಬರಲೇ ಇಲ್ಲ ಎಂಬುದು ಉತ್ತರ. ಮತ್ತೆ ಅಲ್ಲಿ ನಮಸ್ಕಾರ ಮಾಡಬೇಕೋ ಇಲ್ಲೋ ಅಂದ್ರೆ ಬಂದವರು ಯಾರು ಅಂತ ನೋಡಿ. ಅದು ಮಗನ ಶ್ರಾದ್ದ ಮಾಡಿದ್ರು ಕೂಡ, ಮಗನ ಶ್ರಾದ್ದ ಅಂದ್ರೆ ಮಗನ ಉದ್ದೇಶಿಸಿ ಶ್ರಾದ್ದ. ಶ್ರಾದ್ದ ಮಾಡಿದ ಯಾರಿಗೆ? ಶ್ರದ್ಧೆಯಿಂದ ಅನ್ನವನ್ನು ಕೊಟ್ಟದ್ಯಾರಿಗೆ? ಪಿತೃದೇವತೆಗಳಿಗೆ. ಆ ಪಿತೃದೇವತೆಗಳ ಕಲ್ಪನೆ ಹೇಗೆ ಬರ್ತಾ ಇದೆ? ನಾನು ಎಲ್ಲ ಬ್ರಷ್ ಹಾಕಿ ತಿಕ್ಕಲಿಕ್ಕೆ ನೋಡ್ತಾ ಇದ್ದೇನೆ, ಒಂದೊಂದು 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 ಒಳಗೆ ಕೂತಿರುತ್ತೆ. ಆ ದರ್ಭೆಗಳಲ್ಲಿ ಬರುವರು ಪಿತೃದೇವತೆಗಳು, ಅಲ್ಲೂ ಇದೆ ಅರ್ಧ. ದರ್ಭೆಗಳಲ್ಲಿ ಬರುವರು ಪಿತೃದೇವತೆಗಳು, ಪಿಂಡಗಳಲ್ಲಿ ಬರುವರು ನಮ್ಮವರೇ ಅಂತ ಕಲ್ಪನೆ ಇದೆ ಇಲ್ಲ? ತುಂಬಾ ಜನಕ್ಕಿದೆ. ಆ ಪಿಂಡಗಳಲ್ಲಿ ಬರುವರು ನಮ್ಮವರು ಬರಲ್ಲ, ಪಿತೃದೇವತೆಗಳೇ ಬರ್ತಾರೆ. ಪಿಂಡಗಳಲ್ಲೂ ದರ್ಭೆಗಳಲ್ಲೂ ಎಲ್ಲ ಕಡು ಪಿತೃದೇವತೆಗಳೇ ಬರ್ತಾರಷ್ಟೇ ಹೊರತು ನಮ್ಮವರು ಬರಲ್ಲ. ಪಿತೃದೇವತೆಗಳೇ ಬಂದಾಗ ಅಪ್ಪ ಆದರೇನು ನಮಸ್ಕಾರ ಮಾಡಲಿಕ್ಕೆ, ತಾತ ಆದರೇನು, ಯಾರಿಗಾದರೂ ಅಲ್ಲಿ ಪಿತೃದೇವತೆಗಳೇ ಬಂದಾಗ ನಮಸ್ಕಾರ ಮಾಡಲಿಕ್ಕೆ ಅಡ್ಡಿ ಏನು? ನಮಸ್ಕಾರ ಮಾಡಬಾರದು ಅಂತ ಪ್ರಶ್ನೆ ಯಾಕೆ ಹುಟ್ಟಿದ್ದು ಅಂದ್ರೆ, ಹುಟ್ಟಲಿಕ್ಕೆ ಕಾರಣವಾದ ಜ್ಞಾನ. ಏನು ಜ್ಞಾನ ಅಂದ್ರೆ, ಅಲ್ಲಿ ಬರುವುದು ನನ್ನ ಮಗನೇ ಅಂತ ತಿಳ್ಕೊಂಡದ್ದಕ್ಕೆ ನಮಸ್ಕಾರ ಮಾಡಬಾರದು ಎಂಬ ಪ್ರಶ್ನೆ ಹುಟ್ಟಿದ್ದಲ್ಲಿ. ಅಂದ್ರೆ ಆ ತಿಳುವಳಿಕೆ ನೀವು ಕಲ್ಪಿಸಿದ್ದ ಅಥವಾ ಇದ್ದದ್ದ ಅಂದ್ರೆ, ಇದ್ದದ್ದರಿಂದ ಪ್ರಶ್ನೆ ಬಂತು. ಅಲ್ಲಿ ಬಂದದ್ದು ಮಗನೇ ಎಂಬ ಕಲ್ಪನೆ ಇದ್ದದ್ದರಿಂದಲೇ ಅಪ್ಪ ನಮಸ್ಕಾರ ಮಾಡಬಾರದು ಎಂಬ ಆ ವಿಶೇಷವು ಬಂತಲ್ಲಿ. ಇನ್ನ ತುಂಬಾ ಎಷ್ಟು ಅಂದ್ರೆ ದೆವ್ವದಂತೆ ಕೂತಿವೆ, ಬಿಡಲ್ಲ ಅಷ್ಟು ಕೂತಿವೆ ಈ ಶ್ರಾದ್ದ ಪ್ರಕ್ರಿಯೆಯಲ್ಲಿ. ಅದು ಯಾರು ಬ್ರಹ್ಮದೇವರು ಬಂದು ಹೇಳಿದ್ರು ಕೂಡ ಬ್ರಹ್ಮದೇವರನ್ನ ಮಾತಾಡ್ದ ಮಾಡಿಬಿಡ್ತೀವಿ ನಾವು. ಯಾಕೆ ಅಂತ ಹೇಳ್ತೀರಾ? ಬ್ರಹ್ಮದೇವರು ಹೀಗೆ ಮಾಡಬಾರದು ಅಂದ್ರೆ, ಇಲ್ಲ ಸ್ವಾಮಿ ನಮ್ಮ ಸಂಪ್ರದಾಯ ಏನು, ನೀವು ಮಾತಾಡಬೇಡಿ ಅಂತ ಹೇಳಿಬಿಡ್ತೀವಿ. ಈ ಸಂಪ್ರದಾಯ ಖಡ್ಗ ಅದು ಎಂಥ ದೊಡ್ಡದೊಂದು, ದೇವರನ್ನು ಕೂಡ ಮಾತಾಡ್ಲಿಕ್ಕೆ ಬಿಡಲ್ಲ. ಒಂದು ವೇಳೆ ದೇವರು ಪ್ರತ್ಯಕ್ಷ ಆದರೂ ಕೂಡ, ಸ್ವಾಮಿ ನೀನೇ ಹಾಕಿದ ಸಂಪ್ರದಾಯ ನಾವು ಫಾಲೋ ಮಾಡಬೇಕಾ ಇಲ್ಲ, ಅದಕ್ಕೆ ನಮ್ಮ ಸಂಪ್ರದಾಯ ಇದು ನೀವು ಮಾತಾಡಬೇಡ ಅಂತ ಹೇಳ್ಬಿಡ್ತೀವಿ. ಆದರೆ ಸಂಪ್ರದಾಯದ ನಿಜವಾದ ಅರ್ಥ ತಿಳ್ಕೊಳ್ಳದೆ ಸಂಪ್ರದಾಯದ ಕುರಿತು ಮಾತಾಡುವವರ ಕುರಿತು ನಾನು ಹೇಳಿದೆ. ಸಂಪ್ರದಾಯವನ್ನು ನಾನು ಹೀಯಾಳಿಸಿಲ್ಲ, ಸಂಪ್ರದಾಯವನ್ನು ಕಟ್ಟ ಪಾಲನೆ ಮಾಡುವವರನ್ನ ಹೀಯಾಳಿಸಿಲ್ಲ. ಸಂಪ್ರದಾಯದ ಅರ್ಥವೇ ಗೊತ್ತಿಲ್ಲದೆ ಸಂಪ್ರದಾಯವರ ಕುರಿತು ಹೇಳಿದಂತ ಮಾತಾಡ್ತಾರಲ್ಲ ಅಂಥವರ ಕುರಿತು ನಾನು ಹೇಳಿದಷ್ಟೇ. ಸರಿ, ಈಗ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ತಪ್ಪು ತಿಳುವಳಿಕೆ ಬಂತು. ಸತ್ತವನೇ ಬಂದ, ಅದಕ್ಕೆ ಹೇಳ್ತಾರೆ ಸತ್ತವನು ಎತ್ತ ಹೋದ. ಸತ್ತವನು ತನ್ನ ಜನ್ಮಕ್ಕೆ ಹೋದ. ಮತ್ತೆ ಪಿಂಡ ಇರೋದು ಯಾರಿಗೆ? ಸತ್ತವನು ಉಣುವನೆಂದು ನಿತ್ಯ ಪಿಂಡ ಬಿಕ್ಕುತ್ತಾರೆ. ಅವನು ಉಣತಾ ಇಲ್ಲ, ಡೈರೆಕ್ಟ್ ಆಗಿ ಪಿತೃದೇವತೆಗಳು ತಗೊಳ್ತಾರೆ. ಕೊಡೋದು ಯಾರಿಗೆ ಅಂತ ಗೊತ್ತಿಲ್ಲದೆ ಕೊಡ್ತಾ ಇದ್ದೀರಾ, ತಿಳ್ಕೊಂಡು ಕೊಡಿ ಅಂತ ಹೇಳ್ತಾರೆ. ಇನ್ನ ಹೇಳ್ತಾರೆ ಎಳ್ಳು ದರ್ಭೆ ಕೈಲಿ ಪಿಡಿದು ಪಿತೃ ತೃಪ್ತಿ ಎಂದು ಬಿಡಲು. ಎಳ್ಳು ದರ್ಭೆ ಕೈಲಿ ಪಿಡಿದು ಪಿತೃತೃಪ್ತಿ ಎಂದು ಬಿಡಲು, ಎಳ್ಳು ಮೀನು ನುಂಗಿ ಹೋದರೆ ದರ್ಭೆ ನೀರೊಳು ಹರಿದು ಹೋಯಿತು. ಏನಿದು? ಹಾಗಾದರೆ ನಾವು ತರ್ಪಣ ಕೊಡಬೇಕೋ ಇಲ್ವೋ? ಕೊಡಿ, ಕೊಡುವುದು ತಿಳ್ಕೊಂಡು ಕೊಡಿ ಹೇಳುತ್ತಾರೆ. ಈ ಎಳ್ಳು ನೀರು ಸೇರಿಸಿ ದರ್ಭೆಗಳಿಂದ ಇಟ್ಟುಕೊಂಡು ತರ್ಪಣ ಕೊಡ್ತೀರಲ್ಲ, ಏನು ಕೊಡ್ತಾ ಇದ್ದೇವೆ, ಯಾರಿಗೆ ಕೊಡ್ತಾ ಇದ್ದೇವೆ, ಹೇಗೆ ಕೊಡಬೇಕು, ಅವ್ರಿಗೇನು ಸೇರುತ್ತೆ ಅಂತ ತಿಳ್ಕೊಂಡು ಕೊಡ್ರಯ್ಯ. ನಾವು ತರ್ಪಣ ಕೊಟ್ಟಾಗ ಆ ಎಳ್ಳು ಆ ನೀರೇ ಅವರಿಗೆ ಸೇರುತ್ತೆ ಅಂತ ಕೊಡಬೇಡಿ. ಆ ಎಳ್ಳು ಮೀನು ನುಂಗುತ್ತೆ, ನೀರಲ್ಲಿ ಹರಿದು ಹೋಗುತ್ತೆ, ದರ್ಭೆಗಳು ಹರಿದು ಹೋಗುತ್ತೆ, ನಿಮ್ ಪಿತೃಗಳಿಗೆ ಏನು ಬಂತು ಗೊತ್ತಾ? ಅವಾಗ ಹೇಳುತ್ತಾರೆ, ಭಗವಂತನಿಗೆ ಏನು ಸಮರ್ಪಣೆ ಮಾಡಬೇಕೆಂಬ ವಿಷಯದಲ್ಲಿ ಈ ರೂಪಗಳ ಚಿಂತನೆಯೇ ಗೊತ್ತಿಲ್ಲದವರ ಪಾಡಿದು ಅಂದ್ರು. ದೇವರಿಗೆ ನೈವೇದ್ಯ ಮಾಡುವ ಕಾಲಕ್ಕೆ ಹೇಗೆ ಅಲ್ಲಿರುವ ಪದಾರ್ಥದಲ್ಲಿರುವ ಭಗವದ್ ರೂಪವನ್ನ ಭಗವಂತನಿಗೆ ಐಕ್ಯ ಚಿಂತನೆ ಮಾಡುತ್ತೀವೋ ಹಾಗೆ ಶ್ರಾದ್ದದಲ್ಲೂ ಕೂಡ ಪಿತೃಗಳ ಒಳಗಿರತಕ್ಕಂಥ ಭಗವದ್ ರೂಪಕ್ಕೆ ಎಳ್ಳಿನೊಳಗಿರುವ ಭಗವದ್ ರೂಪ, ನೀರಿನೊಳಗಿರುವ ಭಗವದ್ ರೂಪ, ದರ್ಭೆಯಲ್ಲಿರುವ ಭಗವದ್ ರೂಪ, ಮಂತ್ರ ತಂತ್ರ ಅಲ್ಲಿರುವ ಭಗವದ್ ರೂಪವನ್ನ ಆ ಪಿತೃಗಳಂತರ್ಯಾಮಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದನ್ನವರು ಸ್ವೀಕಾರ ಮಾಡಿ ಆ ರೂಪಗಳೇ ಬೇರೆ ಕಡೆ ಪದಾರ್ಥವನ್ನ ನಮ್ಮವರಿಗೆ ಕೊಡುತ್ತಾರೆ. ಇದು ಒಳಗಿನ ಚರ್ಯ. ಈ ಒಂದು ಒಳಗಿನದ್ದೇ ತಿಳ್ಕೊಳ್ಳದೆ ಇದೇ ಎಳ್ಳು ನೀರು ನಮ್ಮವರಿಗೆ ಸೇರುತ್ತೆ ಅಂದ್ರೆ ಎಲ್ಲೋ ಹರಿದೋಯ್ತು, ಎಲ್ಲಿಗೆ ಹೋಯ್ತಯ್ಯ ಅಂದ್ರೆ ತರ್ಪಣ ಬಿಡುವುದು ಬಿಟ್ಬಿಡಿ ಅಂತಲ್ಲ, ತಿಳ್ಕೊಂಡು ಮಾಡಿ. ಇನ್ನು ಹೇಳುತ್ತಾರೆ, ಎಡಗೈ ಎಂದು ಬಲಗೈ ಎಂದು ಎಡಬಲಗೈಯು ತೋರಿಸಿ ಸಡಗರೆಂಬ ವರವ ಕಠಿಣ ವರಹವನ್ನು ಸೆಳೆಯುತ್ತಾರೆ. ಎಡಗೈ ಮಾಡ್ಕೋ, ಬಲಗೈ ಮಾಡ್ಕೋ, ಅದು ಮಾಡ್ಕೋ, ಇದು ಮಾಡ್ಕೋ, ಸವ್ಯ ಅಪಸವ್ಯಗಳು, ಸವ್ಯ ಅಪಸವ್ಯ. ಕೆಲವರಿಗೆ ಅದು ಯಾಕೆ ಮಾಡ್ಕೋಬೇಕೋ ಗೊತ್ತಿಲ್ಲ, ಪಾಪ ಯಾಕೆ ಮಾಡ್ಕೋಬೇಕೋ ಗೊತ್ತಿಲ್ಲ, ಇದೇನೋ ಸುಮ್ಮನೆ ಗೊಳೆ ಕುಂತಾರೆ ಆ ಶ್ರಾದ್ದ ಕೂತ್ಕಾಲಕ್ಕೆ. ಎಡಗೈ ಬಲಗೈ ಬಲಗೈ ಎಡಗೈ ಅಂತ ಅದು ಏನೋ ಎಕ್ಸರ್ಸೈಸ್ ಮಾಡಿಸ್ತಾ ಇರ್ತಾರಪ್ಪ, ಯಾಕೆ ಮಾಡ್ಕೋಬೇಕೋ ಏನೋ. ಹೌದ್ ತಾನೆ? ಅವಾಗಂತಾರೆ, ದೇವತೆಗಳಿಗೆ ಕೊಡುವಾಗ ಸವ್ಯದಿಂದ ಕೊಡಬೇಕು, ಪಿತೃಗಳಿಗೆ ಕೊಡುವಾಗ ಅಪಸವ್ಯದಿಂದ ಕೊಡಬೇಕು. ಅಪಸವ್ಯದಿಂದ ಕೊಟ್ಟಾಗ ಅವರಿಗೆ ಅಮೃತ ಆಗುತ್ತೆ, ಸವ್ಯದಿಂದ ಕೊಟ್ಟಾಗ ದೇವತೆಗಳಿಗೆ ಅಮೃತ ಆಗುತ್ತೆ. ಆದ್ದರಿಂದ ದೇವತೆಗಳಿಗೆ ಪಿತೃಗಳಿಗೆ ಕೊಡಬೇಕಾದ ಕ್ರಮವಿದು ಅಂತ ಹೇಳಿದರು. ಅದು ಗೊತ್ತಿಲ್ಲದೆ ಎಡಗೈ ಎಂದು ಬಲಗೈ ಎಂದು ಕೊನೆ ಹೇಳ್ತಾರೆ, ಮಂತ್ರಾಕ್ಷತೆ ಕೈಲಿ ಕೊಟ್ಟು ಸ್ವರ್ಗ ಹೊಂದುವರೆಂದು. ಮಂತ್ರವೆಲ್ಲೋ ಅಕ್ಷತೆಯಲ್ಲೋ ಅವರೆಲ್ಲೋ ಇವರೆಲ್ಲೋ. ನಾನೆಲ್ಲ ಮಾಡಿದ್ದು, ದಾಸರು ಮಾಡಿದ್ದು. ಕೊನೆ ಮಂತ್ರಾಕ್ಷತೆ ಕೊಡ್ತಾರೆ, ನಿಮ್ಮ ಸ್ವರ್ಗಕ್ಕೆ ಹೋದ್ರು, ಎಲ್ಲಿಗೆ ಹೋದ್ರು ಏನೋ ಗೊತ್ತಿಲ್ಲ, ಯಾರು ಹೋದ್ರು ಗೊತ್ತಿಲ್ಲ, ಇವನಂತ ಇಲ್ಲಿ ಇರ್ತಾನೆ, ಮಂತ್ರಾಟದ ಕೈಲಿ ಕೊಟ್ಟಿರ್ತಾರೆ, ಹೋದ್ರು ಅಂತ ಹೇಳಿ ದುಡ್ಡು ಕೊಟ್ಟು ಅಂತ ಹೋಗ್ಬಿಡ್ತಾರೆ. ಅವರ ಕುರಿತು ಹೇಳ್ತಾ ಇದ್ದಾರೆ, ಮಂತ್ರಾಕ್ಷತೆ ಕೈಲಿ ಕೊಟ್ಟು ಸ್ವರ್ಗ ಹೊಂದುವರೆಂದು. ಮಂತ್ರವೆಲ್ಲೋ ಅಕ್ಷತೆಯಲ್ಲೋ ಅವರೆಲ್ಲೋ ಇವರೆಲ್ಲೋ. ಅದರಲ್ಲಿ ಹೇಳ್ತಾರೆ, ಈ ಹೇಳೋರು ಕೇಳೋರು ಇಬ್ರು ಕೂತಿರ್ತಾರಲ್ಲ, ಮಾಡಿಸೋರು ಮಾಡೋರು ಅಂತ, ಎಲ್ಲರ ಕುರಿತು ಹೇಳ್ತಾ ಇಲ್ಲ. ತಿಳ್ಕೊಳ್ಳದೆ ಮಾಡಿಸುವವರ ಕುರಿತು ಹೇಳೋದು, ತಿಳ್ಕೊಳ್ಳದೆ ಮಾಡುವವರ ಕುರಿತು ಹೇಳುತ್ತಾರೆ. ಹೇಳುವವನು ಅಜ್ಞಾನಿ, ಹೇಳುವವನು ಅಜ್ಞಾನಿ, ಕೇಳುವವನು ಅವಿವೇಕಿ ಅಂತ ಮಾತಾಡ್ತಾರೆ. ಹೇಳುವವನು ಅಜ್ಞಾನಿ, ಕೇಳುವವನು ಅವಿವೇಕಿ. ಹೇಳುವ ಕೇಳುವರಿಬ್ಬರ ಸ್ವಲ್ಲ ಪುರಂದರ ವಿಠಲ ತಾನೇ ಬಲ್ಲ ಅಂದ್ರು. ಈ ಸ್ಟ್ಯಾಂಪ್ ನೋಡಿದ್ಕೊಳ್ಳಿ, ಗೊತ್ತಾಯ್ತು ಯಾರೋ ಅಥೆಂಟಿಕೇಟೆಡ್ ಹಾಡಿದು ಇದು, ಏನೋ ಯಾರೋ ಹಾಡು ಮಾಡಿ ಪುರಂದರ ವಿಠಲ ಅಂತ ಹಾಕಿದ್ದಲ್ಲ, ಹಳೇ ಕಾಲದ ಹಾಡೇ ಇದು. ಹಾಗಾದ್ರೆ ಅರ್ಥ ಏನು ಅಂತ ಹೇಳ್ತಾರೆ, ತಿಳ್ಕೊಂಡು ಮಾಡಿ ಶ್ರಾದ್ದ ಕರ್ಮವನ್ನ ಎಲ್ಲವನ್ನು ತಿಳ್ಕೊಂಡೇ ಮಾಡಬೇಕು. ಹಾಗಾದರೆ ಪಿತೃದೇವತೆಗಳು ಅಲ್ಲಿ ಬರ್ತಾರೆ, ಅದರಲ್ಲೂ ಯಾರ್ಯಾರು ಬರ್ತಾರೆ? ಪಿತೃಗಳು ತುಂಬಾ ಜನ ಇದ್ದಾರೆ. ಅವರು ವಿಶೇಷವಾಗಿ ಆಜ್ಯಪರು, ಸೋಮಪರು, ಬರಹಿಷದರು, ಅಗ್ನಿಶ್ವಾತ್ತರು, ಬರಹಿಷದರು, ಆಜ್ಯಪರು, ಸೋಮಪರು, ವೈಭ್ರಾಜರು, ಸುಕಾಲರು, ಈ ರೀತಿಯಲ್ಲಿ ವಿಶೇಷವಾಗಿ ಏಳು ಗಣದವರು ಇದ್ದಾರೆ. ಅದರಲ್ಲಿ ಮೂರು ಗಣ ನಾಲ್ಕು ಗಣ, ಪ್ರತ್ಯೇಕ ಪ್ರತ್ಯೇಕ ಮೂರ್ತ ಅಮೂರ್ತ ಗಣಗಳು ಅಂತ ಹೇಳ್ತಾ ಬರ್ತಾರೆ. ಅದಕ್ಕೆ ಹೇಳ್ತಾ ಅನುಸಂಧಾನ ರಹಿತವಾಗಿ ಶ್ರಾದ್ದ ಮಾಡಿದರೆ ಏನೂ ಫಲವಿಲ್ಲ ಅಂದ್ರೆ ಚೂರೇ ಫಲ, ಪಿತೃಗಳಿಗೆ ಸೇರಬೇಕಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಲ್ಲೊಂದು ಕಡೆ ಈ ನಾರ್ತ್ ಕೆನರಾ ದಕ್ಷಿಣ ಕನ್ನಡದಲ್ಲಿ ಒಂದು ಭಾಗ ಅಂದರೆ ಈ ಹೊನ್ನಾಳಿ ಆಚೆಯಲ್ಲ ನಾರ್ತ್ ಕನ್ನಡ ಅಂತಾರೆ, ಆ ಕಡೆ ಎಲ್ಲ ನಂಗೆ ಗೊತ್ತಿಲ್ಲ, ಇವತ್ತೊಬ್ರು ಹೇಳಿದ್ರು ಅಲ್ಲ ನಮ್ಮ ನಾರ್ತ್ ಕೆನರಾದಲ್ಲೆಲ್ಲ ಶ್ರಾದ್ದ ಮಾಡೋದು ಹೇಗೆ ಗೊತ್ತಾ ಅಂತ ಕೇಳಿದ್ರು. ಹೇಗಪ್ಪ ಅಂತ ಕೇಳಿದ್ರೆ ಕೆಲವರೆಲ್ಲ ನಾವು ಅಲ್ಲಿ ಶ್ರಾದ್ದ ಮಾಡಿಸೋದೇ ಹೀಗೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಬಿಡುತ್ತಾರೆ, ಪಿಂಡ ಪ್ರದಾನ ಮಾಡೋದೇ ಇಲ್ಲ. ಅದು ಚಾಲ್ತಿಯಲ್ಲಿದೆ ಅಲ್ಲಿ. ಅವರು ಕೇಳತಾರಂತೆ, ಅದೇನು ಪಿಂಡ ಪ್ರದಾನವೇ ಮಾಡಲಿಲ್ಲಲ್ಲ ಅಂತ ಕೇಳಿದರೆ ಬ್ರಾಹ್ಮಣರನ್ನ ಕರೆದು ಊಟಕ್ಕೆ ಹಾಕಿದವಲ್ಲ, ಮತ್ತಿನ್ನ ಪಿಂಡ ಪ್ರದಾನ ಯಾಕೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪಿಂಡ ಪ್ರದಾನವೇ ಮಾಡಲ್ಲಂತವು. ಇಂಥ ದುರಂತವೂ ಇದೆ. ಅದು ಅಲ್ಲ, ಒಬ್ಬರಲ್ಲ ಇಬ್ಬರಲ್ಲ, ಎಂಥ ಆದ್ದು ಎಂಥ ಆದ್ದು ಆ ರೀತಿ ಬಂದಿದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಬಹಳ ಜನ ಹೇಳಿದರು. ಮೊನ್ನೆ ಒಬ್ಬರು ಫೋನ್ ಮಾಡೋಣ ಕೇಳಿದ್ರು, ಒಬ್ಬರು ಪುರೋಹಿತರು ಬಂದಿದ್ದಾರೆ, ಅವರು ಬೇರೆ ಕಡೆಯಿಂದ ಬಂದಿದ್ದಾರೆ ನಮ್ಮ ಕಡೆಗೆ, ಅವರು ಎಲ್ಲ ಅಲಂಕಾರ ಕೂಡಿಸಿದಂತೆ ಐದಾರು ಜನನ್ನ ಊಟ ಕೂಡಿಸಿಬಿಟ್ರು, ಬ್ರಾಹ್ಮಣರನ್ನ ಅವರು ಕೊಡಿಸಬೇಕಾದ ಕೊಡಿಸಿಬಿಟ್ರು. ಪಿಂಡ ಪ್ರದಾನ ಯಾವತ್ತು? ಮೊದಲನೇ ಮಾಸಿಕ ಮಾಡ್ತೀವಲ್ಲ, ಏನು 12ನೇ ದಿವಸ ಅಂತ ಮಾಡ್ತಾರಲ್ಲ, ಆ ದಿವಸ ಶುರು ಆಗುತ್ತೆ ಶ್ರಾದ್ದದ್ದು. ಅವತ್ತು ಶ್ರಾದ್ದ ಹೀಗೆ ಊಟಕ್ಕೆ ಹಾಕಿಸಿಬಿಟ್ಟು ಪಿಂಡ ಪ್ರದಾನ ಇಲ್ಲ ಅಂತ ಕೃಷ್ಣ ಅರ್ಪಣೆ ಬಿಟ್ಟರಂತೆ. ಇವರೆಲ್ಲರೂ ಕೂಡ ಅಯ್ಯೋ ರಾಮ, ಪಿಂಡ ಪ್ರದಾನ ಎಲ್ಲ ಕಡೆ ನೋಡ್ತೀವಿ, ಯಾಕೆ ಮಾಡಿಲ್ಲ ಅಂದ್ರೆ ಸಂಪ್ರದಾಯವೇ ಇಲ್ಲ, ಯಾಕೆ ಹಾಗೆ ಮಾಡ್ತೀರಾ, ತಪ್ಪು ಬಿಟ್ಟುಬಿಡಿ ಅಂತ ಹೇಳಿದ್ರಂತವು. ಇಂಥ ಪರಿಸ್ಥಿತಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಗ್ನೌಕರಣೇ ಚ ದೇವಸ್ಥಾಃ ಸ್ವರ್ಗಸ್ಥಾಃ ದ್ವಿಜಭೋಜನೇ ಗರ್ಭಸ್ಥಾಃ ಪಿಂಡದಾನೇನ ವಿಕಿರೇ ನಿಲಯಂಗತಾಃ. ಚೆನ್ನಾಗಿ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಪಿಂಡದಾನೇನ ಗರ್ಭಸ್ಥಾಃ ಅಂತ ಹೇಳ್ತಾ ಇದ್ದಾರೆ. ಗರ್ಭದಲ್ಲಿ ಯಾರ್ಯಾರು ಇನ್ನ ಗರ್ಭದಲ್ಲಿ ಹುಟ್ಟಿರ್ತಾರೆ ಅಂದ್ರೆ ಈಗ ಹೋದವರೇ ಗರ್ಭದಲ್ಲಲ್ಲ, ಎಲ್ಲೆಲ್ಲಿ ಗರ್ಭದಲ್ಲಿದ್ರೆ ಅವರಿಗೆ ಪಿಂಡದಾನದಿಂದ ವಿಶೇಷವಾಗಿ ತೃಪ್ತಿ. ನಿಲಯದಲ್ಲಿ ನರಕದಲ್ಲಿ ಬಿದ್ದಿದ್ರು ಕೂಡ ಅವರಿಗೆ ತೃಪ್ತಿ ಯಾಕಾಗುತ್ತೆ ಅಂದ್ರೆ ವಿಕಿರ ಪಿಂಡ ಅಂತ ಮಾಡುತ್ತಾರೆ. ವಿಕಿರ ಅನ್ನ, ಅನ್ನ ವಿಕಿರ ಮಾಡುತ್ತಾರೆ. ವಿಕಿರ ಅಂದ್ರೆ ಚಲ್ಲು, ಆ ರೀತಿ ಮಾಡುತ್ತಾರೆ ವಿಕಿರ ಅನ್ನ ಅಂತ. ತದನಂತರ ದ್ವಿಜಭೋಜನೇ ಸ್ವರ್ಗಸ್ಥಃ ಸ್ವರ್ಗಲೋಕದಲ್ಲಿದ್ದರೆ ವಿಶೇಷವಾಗಿ ಬ್ರಾಹ್ಮಣ ಭೋಜನದಿಂದ ಆಗುತ್ತೆ. ಬ್ರಾಹ್ಮಣ ಭೋಜನ ಮಾಡಿಸಬೇಕು, ಪಿಂಡ ಪ್ರದಾನ ಮಾಡಿಸಬೇಕು, ವಿಕಿರಾನ್ನವನ್ನ ಕೊಡಬೇಕು. ತದನಂತರ ಅಗ್ನೌಕರಣೇಚ ಅಗ್ನಿಯಲ್ಲಿ ಹೋಮ ಮಾಡಿದರೆ, ಅದು ಎರಡು ಭಾಗ ಇದೆ, ಒಂದು ಋಗ್ವೇದಿಗಳು ಯಜುರ್ವೇದಿಗಳು ಅಂತ. ಋಗ್ವೇದಿಗಳಾದವರಿಗೆ ಪಾಣಿ ಹೋಮ ಅಂತ ಹೇಳ್ತಾರೆ, ಯಜುರ್ವೇದಿಗಳಿಗೆ ಅಗ್ನೌಕರಣ ಅಂತ ಹೇಳ್ತಾ ಇದ್ದಾರೆ. ಋಗ್ವೇದಿಗಳಾದವರಿಗೆ ಕೈಯಲ್ಲೇ ಬ್ರಾಹ್ಮಣನ ಕೈಯಲ್ಲೇ ಅಗ್ನಿ ಇರುತ್ತೆ ಅಂತ ಅಲ್ಲೇ ಅನುಸಂಧಾನ ಮಾಡಿ ಕೈಯಲ್ಲಿ ಹಾಕ್ತಾರೆ. ಒಟ್ಟಾರೆ ಅದು ಮಾಡಿದರಿಂದ ದೇವಾದಿ ದೇವಲೋಕಗಳಲ್ಲಿ ಒಂದು ವೇಳೆ ನಮ್ಮವರಿದ್ರೆ ಅವರಿಗೆ ಪ್ರೀತಿ ಆಗುತ್ತೆ. ಬ್ರಾಹ್ಮಣ ಭೋಜನದಿಂದ ಸ್ವರ್ಗಲೋಕಾದಿಗಳಲ್ಲಿದ್ದರೆ ವಿಶೇಷವಾಗಿ ಅವರಿಗೆ ತೃಪ್ತಿ ಆಗುತ್ತೆ. ನರಕದಲ್ಲಿದ್ದರೆ ವಿಕಿರದಿಂದ ಆಗುತ್ತೆ. ಪಿಂಡದಾನದಿಂದ ಗರ್ಭಸ್ಥರಾದವರಿಗೆ ಆಗುತ್ತೆ ಅಂತ ಇಷ್ಟು ಹೇಳುತ್ತಾರೆ. ಅಗ್ನೌಕರಣೇಚ ದೇವಸ್ಥಾಹ ಸ್ವರ್ಗಸ್ಥಾಹ ದ್ವಿಜಭೋಜನೆ ಗರ್ಭಸ್ಥಾಹ ಪಿಂಡದಾನೇನ ವಿಕಿರೇ ನಿಲಯಂಗತಾಹ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಶ್ರೀಮಂತ ದಕ್ಷಿಣಾದಾನೆ ಅಸುರಾಹ ಭೂರಿ ಭೋಜನೆ ಏವಂ ವಿಧಿ ಯಥಾಶ್ರಾದ್ಧಂ ಷಡ್ವಿಧಾಹ ಷಡ್ಗ ಸದ್ಗತಿ ಸ್ತಥಾ ಅಂತ ಹೇಳ್ತಾರೆ. ಷಡ್ವಿಧ ಸದ್ಗತಿ ಸ್ತಥಾ ಅಂದರೆ ದಕ್ಷಿಣ ಕೊಟ್ಟರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಎಲ್ಲಾದರೂ ಮನುಷ್ಯರಲ್ಲಿ ಹುಟ್ಟಿ ಬಂದಿದ್ರೆ ಎಲ್ಲೆಲ್ಲಿ ಬಂತು, ದೇವಲೋಕದಲ್ಲಿ ಸ್ವರ್ಗಲೋಕದಲ್ಲಿ ಗರ್ಭದಲ್ಲಿ ಮತ್ತು ನರಕದಲ್ಲಿ ಅಂತ ಹೇಳಿದ್ರು. ಮನುಷ್ಯರಾಗಿ ಹುಟ್ಟಿ ಬಂದಿದ್ದರೆ ಅವರಿಗೆ ಹೇಗೆ ಅಂದ್ರೆ ಹೇಳ್ತಾರೆ ದಕ್ಷಿಣಾದಾನೆ ಅಂತ ಹೇಳ್ತಾರೆ. ಇನ್ನ ಅಸುರಾಹ ಭೂರಿ ಭೋಜನೆ ಅಂತಂದ್ರು. ಇಲ್ಲಿ ಅಸುರರು ಯಾಕೆ ಕೊಡಬೇಕು ಅಂದ್ರೆ ಹಾಗಲ್ಲ, ನಮ್ಮವರು ಪ್ರಾರಬ್ಧ ಕರ್ಮವಶಾತ್ತು ಅವರು ಅಸುರರ ಮಧ್ಯೆ ಸೇರಿಕೊಂಡಿದ್ರೆ ಅವರಿಗೆ ಬ್ರಹ್ಮ ಪಿಶಾಚಿ ಮೊದಲಾದ ಜನ್ಮಗಳೇನೋ ಯಾರು ಗೊತ್ತಾ ಇಲ್ಲ, ನಮ್ಗೆ ಗೊತ್ತಿಲ್ಲಲ್ಲ ಯಾರು ಹೆಂಗ್ ಹುಟ್ಟಿದ್ದಾರೋ ಏನಾಗಿದ್ದಾರೋ ಅಂತ ಗೊತ್ತಾ ನಮಗೆ. ಓದ್ಕೊಳ್ಳಿ ಹೇಳ್ತಾರ ಪೋಸ್ಟಲ್ಲಿ ನಾವಿಲ್ಲಿದ್ದೇವೆ ಅಂತ, ಎಲ್ಲಿ ಯಾರಿದ್ದಾರೋ ಗೊತ್ತಿಲ್ಲ. ಆದ ಕಾರಣ ಒಂದು ವೇಳೆ ಅಂಥವರಿಗೆ ದುರ್ಗತಿಯಾಗಿ ಪಿಶಾಚಿಗಳಾಗಿ ತಿರುಗತಾ ಇದ್ರೆ ಭೂರಿ ಭೋಜನೇನ ಭೂರಿ ಭೋಜನದಿಂದ ಅಂದ್ರೆ ಬ್ರಾಹ್ಮಣರೆಲ್ಲರಿಗೂ ಊಟ ಮಾಡಿಸಿದರೆ ಅದರಿಂದ ಅವರಿಗೆ ತೃಪ್ತಿಯಾಗುತ್ತೆ, ಇಷ್ಟು ಅವರಿಗೆ ತಲುಪುತ್ತೆ ಅಂತ ಹೇಳಿದಾಗ ಮತ್ತೆ ಈ ರೀತಿಯಾಗಿ ಇನ್ನ ಶ್ರೀಕೃಷ್ಣ ಸ್ಮೃತಿಯುಕ್ತಾವಲಿ ಕೃಷ್ಣಾಚಾರ್ಯರ ಸ್ಮೃತಿಯುಕ್ತಾವಲಿ ಅಲ್ಲೂ ಕೂಡ ಹೇಳುತ್ತಾರೆ. ಅವರು ಹೇಳ್ತಾ ಏವಂವಿಧ ಮನುಷ್ಯಾಣ ತೃಪ್ತಯ ಪರಿಕೀರ್ತಿತಾ ಅಂತ ಹೇಳಿ ಇನ್ನ ಕೆಲವನ್ನು ವಿಶೇಷ ಹೇಳುತ್ತಾರೆ. ಅವರು ಇನ್ನ ಕೆಲವು ಹೇಳುತ್ತಾರೆ, ಪಶುಸ್ಥಾಹ ಪ್ರಿಯವಾಕ್ಯೇನ ಅಂತ ಮಾತುಗಳು. ಅವರು ಒಂದು ವೇಳೆ ಪಶುಗಳಾಗಿ ಹುಟ್ಟಿದ್ರೆ ಪಿತೃಗಳಿಗೆ ಒಳ್ಳೆ ಮಾತನ್ನ ನಿಧಾನವಾಗಿ ಕೊಡಿ ದಯವಿಟ್ಟು ಕೊಡಿ ಅಂತ ಅವರನ್ನ ಕೇಳಿಕೊಂಡ್ರೆ ಅವಾಗ ಅವರಿಗೂ ತೃಪ್ತಿ ಕೊಡತಾರಂತೆ. ಪಶುಸ್ಥಾಹ ಪ್ರಿಯವಾಕ್ಯೇನ ಪಕ್ಷಿ ಪದಾಭಿವಂದನಾದ. ಅಂದರೆ ಒಂದು ವೇಳೆ ಪಶುಗಳಾಗಿ ಹುಟ್ಟಿದ್ರೆ ಪ್ರಿಯವಾಕ್ಯದಿಂದ ಬ್ರಾಹ್ಮಣರಿಗೆ ಹೇಳಿದ್ರಿಂದ, ಇನ್ನ ಬ್ರಾಹ್ಮಣರಿಗೆ ಪಾದ ವಂದನ ಮಾಡಿದ್ದರಿಂದ ನಮ್ಮವರು ಪಕ್ಷಿಗಳಾಗಿ ಹುಟ್ಟಿದ್ರೆ ಅವರಿಗೆ ಅನ್ನ ಸಿಗುತ್ತೆ. ಮತ್ತೆ ಈ ರೀತಿಯಾಗಿದ್ದರೆ ಶ್ರೀಮಂತ ದಕ್ಷಿಣಾದಾನೆ ಶ್ರಾದ್ಧ ಸಪ್ತಭಿಧಿಸ್ಮೃತಃ ಏಳು ರೀತಿಯಾಗಿದೆ ಅಂತ ಈ ರೀತಿಯಾಗಿ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಆದ್ದರಿಂದ ಬರೇ ಭೂರಿ ಭೋಜನ ಸಾಕು, ಪಿಂಡ ಪ್ರದಾನ ಬೇಕಾಗಿಲ್ಲ ಅಂತನ್ನೋದು ಸರ್ವಥಾ ತ್ಯಾಜ್ಯವಾಗಿರತಕ್ಕಂಥ ಮತ. ಇವೆಲ್ಲ ನಮ್ಮ ಶ್ರಾದ್ದದಲ್ಲಿ ಬರುತ್ತೆ. ಶ್ರಾದ್ದದಲ್ಲಿ ಇವಾಗೇನು ಚಾಲ್ತಿಯಲ್ಲಿದೆ ಚೆನ್ನಾಗಿ ತಿಳಿಸೋರು ತಿಳಿಸಿ ಮಾಡೋರು ತುಂಬಾ ಜನ ಇದ್ದಾರೆ ಬೆಂಗಳೂರಲ್ಲಿ, ಒಳ್ಳೆ ಒಳ್ಳೆ ಪುರೋಹಿತರಿದ್ದಾರೆ, ಅವರೆಲ್ಲ ಚೆನ್ನಾಗಿ ಮಾಡಿಸ್ತಾರೆ. ಇವೆಲ್ಲವೂ ಬರುತ್ತೆ, ತಿಳಿಯದೇ ಇದ್ದವರು ಬಿಟ್ಟು ಬಿಡುತ್ತಾರೆ. ಆ ತಿಳಿಯದೇ ಇದ್ದವರು ಒಬ್ಬರು ಯಾರೋ ಮಾಡಿದ್ದಕ್ಕೆ ಇಡೀ ಆ ಭಾಗದ ಅನೇಕ ಜನ ಪುರೋಹಿತರು ಹಾಗೆ ಮಾಡಿಸ್ತಾರಂತೆ. ಅದು ಹೇಳಿದ್ರು ಯಾರು ಪಿಂಡ ಪ್ರದಾನವೇ ನಾವು ಕಾಣಲಿಲ್ಲ ಜನ್ಮದಲ್ಲಿ ಅಂತ ಕೇಳ್ತಾರೆ. ಬರೇ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಸಾಕು ಅಂತ. ಹೌದು, ಸತ್ಯವಾಗಿ ಹೌದು, ಅವ್ರು ಬಿಟ್ಟಿದ್ದಾರೆ. ಯಾಕೆ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಇದೇ ಉತ್ತರ, ಸಂಪ್ರದಾಯ. ಅಂದರೆ ಎಲ್ಲಿ ಆದರೆ ಇದು ಸಂಪ್ರದಾಯ ಎಂಬ ಶಬ್ದ ಬರುತ್ತೆ ಅದು ಹುಡುಕಿ ನೋಡಬೇಕಂತೆ. ಇದು ಅಜ್ಞಜನರ ಸಂಪ್ರದಾಯವೋ ಸಂಪ್ರದಾಯದ ಕರಿಬಾರದು, ಅಜ್ಞಜನರು ಹಾಕಿದ್ದೋ ಜ್ಞಾನಿಗಳು ಹೇಳಿದ್ದು, ಜ್ಞಾನಿಗಳು ಹೇಳಿದ್ದಕ್ಕೆ ಪ್ರಮಾಣ ಪುರಸ್ಸರವಾಗಿ ಇರುತ್ತೆ, ಅದನ್ನು ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಹಾಗೆ ಒಂದೊಂದು ಕೂಡ ಶ್ರಾದ್ದದಲ್ಲಿ ಮಾಡತಕ್ಕಂಥದ್ದು ವಿಶೇಷವಾದ ವಿಚಾರಗಳು ಎಲ್ಲ ಬರ್ತಾ ಇದೆ. ತ್ರೀಣಿ ಶ್ರಾದ್ದೇ ಪವಿತ್ರಾಣಿ, ಶ್ರಾದ್ದದಲ್ಲಿ ಮೂರು ಪವಿತ್ರವಾದ್ದು. ಏನದು? ದೌಹಿತ್ರ ಕೃತಪ ಕಿಲಾಹ, ದೌಹಿತ್ರ ಕುತತಃ ತಿಲಾಹ ದೌಹಿತ್ರ ಮಗಳ ಮಗ, ಮಗಳ ಮಗ ಅವನನ್ನ ದೌಹಿತ್ರ ಅಂತ ಕರೀತಾರೆ. ಮಗಳ ಮಗ ಆ ಶ್ರಾದ್ದದಲ್ಲಿ ಊಟಕ್ಕೆ ಬಹಳ ಶ್ರೇಷ್ಠ. ಹೌದು, ಅದರಲ್ಲೂ ಎಲ್ಲ ಸಂಪ್ರದಾಯ ಭೇದಗಳೆಲ್ಲ ಇವೆ. ಆದ್ದರಿಂದ ದೌಹಿತ್ರ ಕೊಡಬೇಕು. ಯತ್ನೇ ಭೋಜಯ ಅಂದರೆ ಕುತಪಃ, ಅವನು ವ್ರತದಲ್ಲಿದ್ದರೂ ಕೂಡ ಆ ಬ್ರಾಹ್ಮಣ ಅಂದರೆ ಆ ಬ್ರಹ್ಮಚಾರಿಯಾಗಿದ್ದರೂ ಕೂಡ ಭೋಜನ ಮಾಡಿಸಬೇಕು ಅಂತ ಕೇಳ್ತಾ ಇದ್ದಾರೆ ಅವರನ್ನ. ಆ ರೀತಿಯಲ್ಲಿ ತದನಂತರ ಕುತಪಃ, ಕುತಪಕಾಲ. ಕುತಪಕಾಲ ಅಂದರೆ ಏನು ಅಂದರೆ ಕು ಅಂದರೆ ಭೂಮಿ, ಭೂಮಿ ತಪಿಸುವ ಕಾಲ ಅಂದರೆ ಅಪರಾತ್ನ ಕಾಲ. ಅಪರಾತ್ನ ಕಾಲದಲ್ಲಿ ಪಿಂಡ ಪ್ರದಾನ ಆಗಬೇಕು. ಆ ಅಪರಾತ್ನ ಕಾಲ ಯಾವುದು ಅಂತ ಚೂರು ಮತ್ತು ಗೊಂದಲ. ಅದಕ್ಕೆ ಅಪರಾತ್ನ ಕಾಲದಲ್ಲಿ ಪಿಂಡ ಪ್ರದಾನ ಆಗಬೇಕು ಅಂತ ಕೆಲವರು ಏನು ಮಾಡುತ್ತಾರೆ, ಎಲ್ಲರಿಗೂ ಪಿಂಡ ಪ್ರದಾನ ಮಾಡಿದಷ್ಟು ಮಾಡಿಬಿಡ್ತಾರೆ. ಅವರು ಸ್ನಾನ ಮಾಡೋದೇ 12 ಗಂಟೆಗೆ, ಯಾಕೆ ಅಪರಾಹ್ನ ಕಾಲದಲ್ಲಿ ಪಿಂಡ ಪ್ರದಾನ ಆಗಬೇಕು ಅಂತ. ಸ್ನಾನ ಮಾಡಿ ಎಲ್ಲ ಆಗಿ ಊಟಕ್ಕೆ ಕೊಡುವುದರೊಳಗೆ 5 ಗಂಟೆ ಆಗುತ್ತೆ ಎಲ್ಲರಿಗೂ. ನಾರಾಯಣ ಯಾಕಪ್ಪ ಅಂದ್ರೆ ಅಪರಾಹ್ನ, ಅಪರಾಹ್ನ ಯಾವಾಗ ಅಂತ ಹೇಳ್ತಾರೆ, ಮಧ್ಯಾಹ್ನ ಅಂದ್ರೆ ನಡುನೆತ್ತಿಗೆ ಸೂರ್ಯ ಬಂದ ಕಾಲ. ನಡುನೆತ್ತಿಯಿಂದ ಸೂರ್ಯ ಚೂರು ಬಾಗಲಿಕ್ಕೆ ಶುರು ಮಾಡಿದರೆ ಅದು ಅಪರಾಹ್ನ ಕಾಲ. ಆ ಕಾಲ ಎಷ್ಟು ಕಾಲ ಇರುತ್ತೆ ಅಂದ್ರೆ 2.5 ಗಳಿಗೆ ಹೊತ್ತು ಇರುತ್ತೆ. ಅಂದ್ರೆ 2.5 ಗಂಟೆ, ಒಂದು ಗಂಟೆ ಕಾಲ ವಿಶೇಷವಾಗಿ ಅಪರಾತ್ನ ಕಾಲ ಬರುತ್ತೆ. ಸರಿಯಾಗಿ ಮಧ್ಯಕಾಲದಲ್ಲಿ ಕೊಡಬೇಕು ಅಂತ ಹೇಳುತ್ತಾರೆ. ಸರಿಯಾಗಿ 12:30, 1 ಗಂಟೆ ಒಳಗೆ ನಾವು ಪಿಂಡ ಪ್ರದಾನ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ ಬ್ರಾಹ್ಮಣರಿಗೆ ಊಟ ತಡ ಮಾಡಬಾರದು, 3 ಗಂಟೆ 4 ಗಂಟೆ ಊಟ ಹಾಕಿ ಬ್ರಾಹ್ಮಣರಿಗೆ ತೊಂದರೆ ಕೊಡಬಾರದು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕುತಪಕಾಲ ತಿಲಾಹ, ಎಳ್ಳು ವಿಶೇಷವಾಗಿ ಪವಿತ್ರವಾದದ್ದು. ತ್ರೀಣಿ ಚಾತ್ರ ಪ್ರಶಂಸಂತಿ ಶೌಚಂ ಅಕ್ರೋಧಂ ಅತ್ವರ. ಇನ್ನ ತ್ರೀಣಿ ಚ, ತ್ರೀಣಿ ಪವಿತ್ರಾಣಿ ಅಂದ್ರು, ಇನ್ನ 3 ಇವೆ. ತ್ರೀಣಿ ಚ ಅತ್ರ ಪ್ರಶಂಸಂತಿ, 3 ಯಾವುದು ಅಂದ್ರೆ ಶೌಚಂ, ಶುಚಿಯಾಗಿರಬೇಕು. ಶುಚಿಯಾಗಿಲ್ಲದೆ ಶ್ರಾದ್ದವನ್ನ ಮಾಡಿದರೆ ಆ ಶುಚಿ ಅಲ್ಲದ ಅನ್ನವನ್ನ ಕೊಟ್ಟದ್ದಕ್ಕೆ ಕುಷ್ಠರೋಗ ಬರುತ್ತೆ. ಶ್ರಾದ್ದ ಮಾಡಿದವರಿಗೆ, ಪಿತೃಗಳಿಗೆ ಶುಚಿ ಅಲ್ಲದ ಅನ್ನವನ್ನ ಕೊಟ್ಟರೆ, ಹೌದು ಹೇಳಿದ್ದಾರೆ ಚೆನ್ನಾಗಿ, ವಾಯುಪುರಾಣ, ಗರುಡ ಪುರಾಣ, ಭಾರತ ಎಲ್ಲ ಕಡೆ ಬಂದಿದೆ. ಅಪವಿತ್ರವಾದ ಅನ್ನವನ್ನ ಪಿತೃಗಳಿಗೆ ಯಾರು ಕೊಡತಾರೋ ಅವರಿಗೆ ಕುಷ್ಠರೋಗ ಬರುತ್ತೆ, ಚರ್ಮ ರೋಗ ಬರುತ್ತೆ ಅಂತ ಹೇಳುತ್ತಾರೆ. ಇನ್ನ ಅಕ್ರೋಧಂ, ಸಿಟ್ಟು ಇರಬಾರದಂತೆ. ಶ್ರಾದ್ದ ಕಾಲಕ್ಕಾದರೂ ಸಿಟ್ಟಿರಬಾರದಂತೆ, ಅವಾಗೆ ಬರುತ್ತೆ. ಏನಾದರೂ ಒಂದು ಮಡಿಯಲ್ಲಿದ್ದರೆ ಸಿಟ್ಟು ಜಾಸ್ತಿ ಬರ್ತಾ ಇರುತ್ತೆ. ಪೂಜೆ ಮುಗಿದ್ರೆ ಮಾಮೂಲಾಗಿರ್ತಾರೆ, ಮಡಿಯಲ್ಲಿದ್ದ ಕಾಲಕ್ಕೆ ಘಾಡ್ ಧಾಡ್ ಧಾಡ್ ಅಂತ ಒದರಿ ಚೀರಿ ಹಾರಿ ಆ ಸಿಟ್ಟಲ್ಲಿ ಕೂಗೋದೇ ಮಡಿ ಅಂತ ಅವರ ಕಲ್ಪನೆ. ಮಡಿಯಲ್ಲಿ ಇದ್ದಾರೆ ಅಂದ್ರೆ ಓಹೋ ಸಿಟ್ಟಲ್ಲಿದ್ದಾರೆ, ಓಹೋ ಮಡಿಯಲ್ಲಿದ್ದಾರೆ ಅಂತ ಅದಕ್ಕೆ ಹೇಳ್ತಾರೆ. ಸ್ವಾಮಿಗಳೆಲ್ಲ ಹೇಳುತ್ತಾರೆ, ಯಾರೋ ಕರ್ಪೂರ ದೇವರ ಹಾರತಿಗೆ ಬರುತ್ತಾ ಅಂತ ಪ್ರಶ್ನೆ. ಅವಾಗ ಉತ್ತರ ಕೊಟ್ಟದ್ದು ಹೀಗೆ, ಕರ್ಪೂರ ಮೈಲಿಗೆ ಅಲ್ವಾ, ಕರ್ಪೂರ ಮುಟ್ಲಿಕ್ಕಿಲ್ಲ. ಅವರು ತಮಾಷೆಗೆ ಹೇಳಿದ್ರು, ಸಿಟ್ಟೇ ಮಡಿಗೆ ಬರುತ್ತಂತೆ, ಕರ್ಪೂರ ಬರಲ್ವಾ, ಯಾಕೆ ಬರುತ್ತೆ ಅಂದ್ರು ಅಂದ್ರೆ ಸಿಟ್ಟು ಬಂದ್ರೆ ಸ್ನಾನಕ್ಕೆ ಹೋಗ್ಬೇಕಂತೆ. ಪೂಜಾ ಕಾಲಕ್ಕೆ ಶ್ರಾದ್ದ ಕಾಲಕ್ಕೆ ಸಿಟ್ಟು ಬಂತ, ಸ್ನಾನ ಮಾಡಿ ಬರಬೇಕಾಗಿ ಮೈಲಿಗಾಯಿತು. ಸಿಟ್ಟು ಬಂದರೂ ಕೂಡ ಸ್ನಾನ ಮಾಡಲ್ಲ, ಮೈಲಿಗೆ ಬರುತ್ತೆ, ಮತ್ತೆ ಪದಾರ್ಥಗಳಾಗಿ ಬರುತ್ತೆ ಬರಲ್ಲಯ್ಯ ಅಂತ ತಮಾಷೆಯಾಗಿ ಕೇಳುತ್ತಾರೆ. ಆ ರೀತಿಯಾಗಿ ಶೌಚಂ ಅಕ್ರೋಧಂ ಅತ್ವರ,
ಗಡಿಬಿಡಿ ಮಾಡಬಾರದಂತೆ. ಅಲ್ಲಿ ಅದು ಕೊಡು ಇದು ಕೊಡು ಡಾಮ್ ಡೋಮ್ ಅಂತೇಳಿ ಇನ್ನೇನು ಪವಿತ್ರ ಯಾಕಾದ್ರೂ ಶ್ರಾದ್ದ ಬರುತ್ತಾ ಅಂತ ಮನೆಯಲ್ಲಿ ಇದ್ದವರೆಲ್ಲ ಬೈಕೊಳ್ತಾ ಇರಬೇಕು. ಆ ಥರ ಮಾಡಿಬಿಡ್ತಾ ಇರ್ತಾರೆ. ಗಡಿಬಿಡಿ ಗಡಿಬಿಡಿ ಇರಬಾರದು, ನಿಧಾನವಾಗಿ ಪ್ರಶಾಂತವಾಗಿ ಮಾಡಬೇಕು. ಆ ಕಾಲದಲ್ಲಿ ಮಾತೇ ಆಡಬಾರದು, ಮಾತೇ ಆಡದೆ ಪದಾರ್ಥಗಳು ಮೊದಲೇ ಎಲ್ಲ ಸಿದ್ಧ ಮಾಡಿಟ್ಟುಕೊಂಡು ಯಾರು ಯಜಮಾನ, ಯಜಮಾನ ಮೊದಲೇ ಸಿದ್ಧ ಮಾಡಿಟ್ಟುಕೋಬೇಕು. ಹೆಂಡತಿ ಎಲ್ಲ ಸಿದ್ಧ ಮಾಡಬೇಕು. ಆದರೆ ಅಲ್ಲೇನಾಗ್ತಾ ಇರುತ್ತೆ, ಆ ಸಿದ್ಧ ಮಾಡಿದ್ಯಾ ಅಂತ ಕೇಳಿ ಆಯ್ತು ಅಂತ ಹೇಳ್ತಾರೆ. ಆ ಹೋಗಿ ಬಂದು ಕೂಡೋ ಕಾಲಕ್ಕೆ ಒಂದೋ ಏಳೋ ಎರಡೋ ಮರ್ತೋಗಿರುತ್ತಾರೆ. ಆ ಮರ್ತೋದ ಕಾಲಕ್ಕೆ ಇದು ಮರ್ತೋಗಿದ್ಯಾ ಅದು ಮರ್ತೋಗಿದ್ಯಾ ಸಹಸ್ರನಾಮ ಅರ್ಚನೆ ಅಲ್ಲೇ ಶುರು ಮಾಡಿದ್ರು, ಪುಣ್ಯಪ್ರಧಾನ ಮಾಡ್ತಾನೆ ಸಹಸ್ರನಾಮ ಅರ್ಚನೆ ಆಗ್ತಾ ಇರುತ್ತೆ. ಆ ತರ ಎಲ್ಲ ಮಾಡಬಾರದು. ನಾವು ನೋಡ್ತಾ ಇರ್ತೀವಲ್ಲ, ಇದು ಪ್ರಾಕ್ಟಿಕಲ್ಲಿ ನೋಡ್ತಾ ಇರೋದು, ಎಲ್ಲಾ ಕಡೆ ನೋಡ್ತಾ ಇರ್ತೀವಿ. ಆ ಕಾಲಕ್ಕೆ ಒಳ್ಳೆ ಆವೇಶ ಬಂದು ಪ್ರಚಂಡವಾಗಿ ಮಾಡ್ತಾ ಇರ್ತಾರೆ, ಹಾಗಾಗಬಾರದು. ಹಾಗಾದ್ರೆ ಏನಾಗ್ಬೇಕು, ಅವರು ನೋಡಿದ್ರು ಕೂಡ ನಾವು ಸ್ನಾನಕ್ಕೆ ಹೋಗ್ಲಿಕ್ಕೆ ಮುಂಚೆ ಎಲ್ಲ ನೋಡಿಕೊಂಡು ಸಿದ್ಧ ಮಾಡಿಕೊಂಡು ಸಿಟ್ಟಿಗೆ ಯಾವುದು ಕಾರಣ ಆಗಲ್ಲ ಅಂದಾಗ ಅವಾಗ ನಾವು ಶುರು ಮಾಡಿದ್ರೆ ಉತ್ತಮ. ಒಟ್ಟಾರೆ ಈ ಮೂರು ವಿಶೇಷವಾಗು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೃತಪಕಾರ ಎಂಬುದಕ್ಕೆ ನಿರ್ಣಯ ಕೊಡ್ತಾರೆ. ದಿವಸಸ್ಯ ಅಷ್ಟಮೇ ಭಾಗೆ ಮಂದೀಭವತಿ ಭಾಸ್ಕರೆ ಸಕಾಲ ಕೃತಕೋ ನಾಮ ಪಿತೃಣಾಂ ದತ್ತಮಕ್ಷಯಂ. ಅದನ್ನೇ ಹೇಳ್ತಾರೆ, ದಿವಸಸ್ಯ ಅಷ್ಟಮೇ ಭಾಗೆ ಅಂತ ಹೇಳ್ತಾ ಇದ್ದಾರೆ. ಹಗಲಿನ ಎಂಟನೆಯ ಭಾಗ ಅಂದ್ರು. ಆ ಎಂಟನೆಯ ಭಾಗ ಯಾವುದು ಅಂದಾಗ ಎರಡು ರೀತಿಯಾಗಿ ಹೇಳ್ತಾ ಇದ್ದಾರೆ. ದಿವಸ ಅಂದಾಗ ಹಗಲು, ನಡುನೆತ್ತಿಗೆ ಬಂದ ಕಾಲ ಏನಿರುತ್ತೆ ಅದು ದಾಟಿದ ಕೂಡಲೇ ಬರುವ ಕಾಲ ಎಂಟನೆಯ ಭಾಗ ಎಂಬುದು ವಿವಕ್ಷ ಮಾಡ್ತಾ ಇದ್ದಾರೆ. ಅಷ್ಟೇ ಹೊರತು ಎಂಟನೇ ಭಾಗ ಅಂದ್ರೆ ಹಗಲಲ್ಲಿ ಎಂಟನೇ ಭಾಗ ಅಂದ ಕೊಲೆ ಸಂಜೆ ಕಾಲಕ್ಕೆ ಇನ್ನ ಸೂರ್ಯ ಮುಡ ಮಂದೀಭವತಿ ಭಾಸ್ಕರೆ ಅಂದ್ರೆ ಸೂರ್ಯ ಮಂದ ಯಾವಾಗ ಆಗುವುದು ಅಂತ ಮತ್ತು ಪ್ರಶ್ನೆ. ರಾತ್ರಿ ಕಾಲ ಮಂದ ಸೂರ್ಯ ಮುಳುಗೋಗೋದೆ ರಾತ್ರಿ ಕಾಲಕ್ಕೆ. ಮಂದ ಆಗೋದು ಯಾವಾಗ ಅಂದ್ರೆ ನಡುನೆತ್ತಿಗೆ ಇದ್ದಾಗ ಬಹಳ ಪ್ರಕಾಶದಿಂದ ಇರ್ತಾನೆ. ಅಪರಾಹ್ನ ಇನ್ನ ಕಮ್ಮಿ ಆಚೆಗೆ ಪಶ್ಚಿಮಕ್ಕೆ ಆಚೆ ಹೊರಟ ಅಂದ್ರೆ ಮಂದ ಆದ ಅಂತ. ಅದು ಮಂದ ಆಗ್ಲಿಕ್ಕೆ ಶುರು ಆಗೋದು ಅಂತ. ಬೆಳೆಯೋದು ನಿಲ್ಲೋದು ಮಂದ ಆಗೋದು, ಮಂದ ಆಗೋದು ಶುರು ಆದ ಕೂಡಲೇ ಕೊಡಬೇಕು. ಅದು ಮಂದಿ ಭವತಿ ಭಾಸ್ಕರೆ ಅಂತ ಹೇಳಿ ಅಟ್ಟೆ ಹೊರತು ಮಂದಿ ಭವತಿ ಅಂತ ಹೇಳಿ ಕೂಡ ಪೂರ್ಣ ಮುಳುಗಿ ಹೋದ ಮೇಲೆ ಕೊಡ್ತದೆ, ಕತ್ತಲಾಗುವಾಗ ಅಲ್ಲ. ಅದಕ್ಕೆ ಈ ಸಂಸ್ಕೃತದಲ್ಲಿ ಎಲ್ಲಾ ಶಬ್ದಗಳಿಗೆ ಹಾಗಾಗುತ್ತೆ. ಇನ್ನ ತಿಲಾಹ ಪಿಶಾಚ ರಕ್ಷಂತಿ, ದರ್ಭಾಹ ರಕ್ಷಂತಿ ರಾಕ್ಷಸಾತ್ ರಕ್ಷಂತ್ರಿ ಶ್ರೋತ್ರಿಯಾಹ ಪಂಕ್ತಿಂ ಯದಿಭಿ ಭುಕ್ತಂ ಅಕ್ಷಯಂ ಹೇಳ್ತಾರೆ. ಎಳೆ ಎಳ್ಳನ್ನ ಬಳಸಿದರೆ ಎಳ್ಳಿಂದ ಏನಾಗುತ್ತೆ ಅಂದ್ರೆ ಪಿಶಾಚಾದ ರಕ್ಷಂತಿ, ಪಿಶಾಚಿಗಳಿಂದ ನಮ್ಮ ಬಂದವರನ್ನಂದ್ರೆ ವಿಶೇಷವಾಗಿ ನಾವು ಕೊಟ್ಟ ಅನ್ನವನ್ನ ಪಿಶಾಚಿಗಳು ತಗೊಂಡು ಹೋಗದಂತೆ, ಫಲವನ್ನ ತಗೊಂಡು ಹೋಗದಂತೆ ಮಾಡಿಬಿಡುತ್ತಾರೆ, ಮಾಡಿಬಿಡುತ್ತೆ ಎಳ್ಳು. ಇನ್ನ ದರ್ಭೆಗಳು ರಾಕ್ಷಸರ ಪಾಲಿಗೆ ಹೋಗದಂತೆ ನಾವು ಮಾಡಿದ ಶ್ರಾದ್ದವನ್ನ ಅವರು ತಗೊಂಡು ಹೋಗ್ತಾರೆ. ಹಾಗೆ ಪಂಕ್ತಿಯಲ್ಲಿ ಶ್ರೋತ್ರಿಯರಿದ್ದರೆ ರಕ್ಷಂತಿ ಶ್ರೋತ್ರಿಯಾಹ ಪಂಕ್ತಿ, ಶ್ರೋತ್ರಿಯರಾದ ಬ್ರಾಹ್ಮಣ ಜೊತೆ ಕೂತರೆ ನಾವು ಒಳ್ಳೆ ಬದುಕ್ತೇವೆ. ಹಾಗೆ ಯತಿವಿಹಿ ಭುಕ್ತಂ ಅಕ್ಷಯ್ಯಂ, ಯತಿಗಳು ಆ ಪಂಕ್ತಿಯಲ್ಲಿ ಜ್ಞಾನಿಗಳು ದೊಡ್ಡವರು ಕೂತಿದ್ರೆ ಅಲ್ಲಿ ನಾವು ಊಟ ಮಾಡಿದರೆ ವಿಶೇಷವಾಗಿ ಯತಿಭಿಹಿ ಭುಕ್ತಂ ಅಕ್ಷಯ್ಯಂ ಅಂದ್ರೆ ಆ ಶ್ರಾದ್ದ ಕಾಲಕ್ಕೆ ಯತಿಗಳಿಗೆ ಭೋಜನ ಮಾಡಿಸಿದರೆ ಅಕ್ಷಯ ಆಗುತ್ತೆ ಎಂಬುದನ್ನು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಶ್ರಾದ್ದ ಕಾಲದಲ್ಲಿ ಯಾವ ಯಾವ ವಿಶೇಷವಾಗಿರತಕ್ಕಂತಹ ವಿಚಾರಗಳಿವೆ ಅವೆಲ್ಲವನ್ನೂ ನೋಡುತ್ತಾ ಮತ್ತು ಈ ಪಿತೃಗಣ ವಿಚಾರ ಸಂಧಿಯನ್ನು ನೋಡೋಣ. ಪಿತೃಗಣ ಸಂಧಿ ಅಂತ ಹೇಳಿದ ಕೂಡಲೇ ಈ ಸಂಧಿಯಲ್ಲಿ ಎಲ್ಲ ಭಾಗವೂ ಕೂಡ ಪಿತೃಗಳ ವಿಚಾರವನ್ನೇ ಮಾಡಿದ್ದಾರೆ ಅಂತಲ್ಲ. ಪಿತೃಗಳ ಅಂದ್ರೆ ಎಷ್ಟು ಜನ ಭಾಗ ಏನು, ಹೇಗೆ ಬರ್ತಾರೆ, ಷಣ್ಣವತಿ ಶ್ರಾದ್ದಗಳು ಅಂದ್ರೆ ಏನು, ಎಲ್ಲೆಲ್ಲಿ ಏನು ಅಂತೆಲ್ಲ ಹೇಳಿ ತದನಂತರ ಮತ್ತೂ ಹೊರಡುತ್ತಾರೆ. ಇದಕ್ಕೆ ಪಿತೃಗಣ ವಿಚಾರ ಸಂಧಿ ಅಂತ ಒಂದು ಹೆಸರು, ಜೀವನ ಪ್ರಕ್ರಿಯಾ ಸಂಧಿ ಅಂತಲೂ ಇನ್ನೊಂದು ಹೆಸರು. ಯಾಕೆ ಅಂದ್ರೆ ಜೀವ ಅವನ ಎಲ್ಲಿರ್ತಾನೆ, ಹೃದಯ ಕಮಲದಲ್ಲಿರ್ತಾನೆ, ಒಳಗೆ ಅಗ್ರೇಶ ಪ್ರಾದೇಶ ಮೂಲೇಶ ಅವರ ಚಿಂತನಾ ಕ್ರಮ ಇವೆಲ್ಲವನ್ನು ತಿಳಿಸಿಕೊಡುವ ಸಂಧಿ. ಅದು ಶಾಬ್ದಕಾಲಕ್ಕೂ ಬರಲೇಬೇಕಾದ ಚಿಂತನೆ ಎಂಬುದಕ್ಕೆ ಎರಡನ್ನೂ ಮಿಶ್ರ ಮಾಡಿ ದಾಸರಾಯರು ತಿಳಿಸಿಕೊಟ್ಟಿದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ ಮಾಡುತ್ತೆ.